श्री गुरुभ्यो नमः। हरि ओम। ओम जन्माद्यस्य यतोऽन्वयादितरतश्चार्थेष्व विघ्नस्वराट तेने ब्रह्महृदायादि कवये मुह्यन्ति यम सूरयः तेजो वारि मृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्री गुरुभ्यो नमः। हरिः ओम। ಭಗವಂತ ಕಾಲಿಯನನ್ನ ಮಥನ ಮಾಡಿ ಆ ವಿಶೇಷವಾದಂಥ ಕೃಪಾದೃಷ್ಟಿಯಿಂದ ನೀರಲ್ಲಿರುವ ವಿಷವನ್ನೆಲ್ಲ ಪರಿಹಾರ ಮಾಡಿದ. ನೀರು ಎಷ್ಟು ಚೆನ್ನಾಗಿ ಆಯಿತು ಅಂದ್ರೆ ಶುದ್ಧವೂ ಆಯಿತು, ಎಲ್ಲರೂ ಕುಡಿಯಲಿಕ್ಕೆ ಯೋಗ್ಯವೂ ಆಯಿತು. ಹಾಗೆ ಕಾಲಿಯ ಮಡುವು ಅದು ಯಾವುದೋ ಅಲ್ಲ, ನಮ್ಮ ತಲೆಯೇ. ಅಲ್ಲಿರುವ ಒಳ್ಳೆ ತಿಳುವಳಿಕೆ ಏನಿದೆ, ಜ್ಞಾನ, ಅದು ನೀರು. ಅದಕ್ಕೆ ಬೆರೆತದ್ದೇ ವಿಷ. ಯಾವುದು? ಅಹಂಕಾರದ ವಿಷ. ಅಹಂಕಾರ ಅಂದ್ರೆ ನಾವು ಮಾಮೂಲಾಗಿ ಹೇಳ್ತೀವಲ್ಲ, ಅವರಿಗೆ ದುಡ್ಡಿನ ಅಹಂಕಾರ, ಇವರಿಗೆ ರೂಪದ ಅಹಂಕಾರ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ. ಇದು ಸರಿ ಬೇಡ, ನಮಗೆ ಅದಾವುದಿಲ್ಲ, ನಾವು ಬಹಳ ಒಳ್ಳೆಯವರು. ನಮ್ಮಲ್ಲೂ ಇರುತ್ತೆ. ಏನಿರುತ್ತೆ? ಏನು ಮಾಡಿದ್ರು ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ ಅಂತ ಇರುತ್ತಲ್ಲ. ಅಲ್ರಿ, ನಾವೆಲ್ಲ ಮಾಡೋದು, ಮತ್ತೆ ನಾವಲ್ಲಿ ಇನ್ನಾರು ಮಾಡ್ತಾರೆ ಅಂದ್ರೆ ಸ್ವಲ್ಪ ನೋಡಿ. ಒಳಗೆ ಒಬ್ಬ ಸ್ವಾಮಿ ನಿಂತು ನಮ್ಮಲ್ಲಿ ತತ್ವಾಭಿಮಾನಿಗಳ ಮೂಲಕ ಅವ ನಡೆಸಿದರೆ ನಡೆಯುತ್ತೀವಿ, ನುಡಿಸಿದರೆ ನುಡಿಯುತ್ತೀವಿ. ಕ್ಲೀನ್ ಬೌಲ್ಡ್. ಎಷ್ಟು ಅಂದ್ರೆ ಶ್ವಾಸ ಬಿಡಿಸಿದರೆ ಬಿಡುತ್ತೀವಿ, ಇಲ್ಲದಿದ್ರೆ ಸ್ಟ್ಯಾಂಡ್ ಸ್ಟಿಲ್. ಅದಕ್ಕೆ ದೃಷ್ಟಾಂತ ಕೊಡುತ್ತಾರೆ ಶೇಷದಾಸರಂತೂ. ಹೇಳುತ್ತಾರೆ, ಈ ಪೃಥ್ವಿಯೊಳಗೆ ಶ್ವಾಸ ಬಿಟ್ಟು ಸೇದಿಕೊಳ್ಳುವ ಗರ್ವಿಗಳಾರಯ್ಯ ಅಂತಾರೆ. ಶ್ವಾಸ ಬಿಟ್ಟು ಸೇದಿಕೊಳ್ಳುವರು, ಭಗವಂತನ ಬಿಟ್ಟು ಅಂದ್ರೆ ಆತನ ಸಹಾಯವಿಲ್ಲದೆ, ಆತ ಮಾಡಿಸದೆ ತಾವಾಗಿ ಶ್ವಾಸ ಬಿಡೋರು ಒಬ್ಬರು ಇದ್ರೆ ಹೇಳ್ರಿ ಅಂತ ಹೇಳ್ತಾರೆ. ಅಂತ ಕಾಲಕ್ಕೆ ನಾವು ನೋಡಿ, ಪ್ರತಿದಿನ ಏನು ಮಾಡಿದ್ರು ದೇವ ಮಾಡಿಸಿದ ಎಂಬ ಎಚ್ಚರ ನೋಡಿ. ನಾವು ಮಾಡ್ತೀವಿ ಕರೆಕ್ಟೆ, ದೇವ ಮಾಡಿಸಿದರೆ ನಾ ಮಾಡುತ್ತೇನೆ ಸರಿಯಾಗಿದೆ. ಹಾಗಲ್ಲದೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಏನು ಒಳಗೆ ಎಚ್ಚರ ಏನು ಕೊಡ್ತಾ ಇರತ್ತೆ, ದೇವರ ನೆನಪಿರಲ್ಲ, ಬರೀ ನಾನೊಂದೇ ಉಳಿದಿರ್ತೀವಿ, ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ. ಅದು ದೊಡ್ಡ ವಿಷ ಅಂದ್ರು. ನಾವು ಇರಲಿ ಬಿಡಿ, ಅದಕ್ಕೇನಾಯ್ತು, ನೋ ಪ್ರಾಬ್ಲಮ್. ಅಂಥ ತೊಂದರೆ ಏನಾಗುತ್ತೆ, ಏನಪ್ಪ ನಾ ಮಾಡಿದೆ ಅಂದ್ಕೊಂಡೆ, ದೇವನ ಮರೆತು ಹೋದೆ, ಮತ್ತೇನ್ ಮಾಡ್ತಾ ಇದ್ದೀರಾ? ಏನ್ ನಿತ್ಯ ಆಚಮನೆ, ಸ್ನಾನ, ಸಂಧ್ಯಾ, ಪೂಜಾ, ವಶುದೇವ, ಬಲಿಹರಣ, ಪಾಠ, ಪ್ರವಚನ ಎಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ಇದು ಅದೊಂದೇ, ನಾನೇ ಮಾಡ್ತೀನಿ ಅಂತ ಹೇಳ್ತೀನಪ್ಪ, ಅದಕ್ಕೇನಾಯ್ತು ಅಂದ್ರೆ ಅದಕ್ಕೆ ಅರಣ್ಯಕಾಚಾರ್ಯ ಉತ್ತರ ಕೊಡುತ್ತಾರೆ, ಇದೊಂದು ಸಾಕಯ್ಯ ಹಾಳಾಗ್ಲಿಕ್ಕೆ. ಏನದು? ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಒಂದಾಚಮನ ಮಾಡಿದರೆ ಸಾಕು, ಸಾವಿರಾರು ನೀಚ ಜನ್ಮಗಳನ್ನು ಕತ್ತರಿಸಿ ಹಾಕತ್ತೆ ಒಂದಾಚಮನ. ಅದೇ ಒಂದಾಚಮನ ನಾ ಮಾಡಿದೆ, ದೇವರನ್ನ ಮರೆತು ನಾ ಮಾಡಿದೆ ಅಂತ ಹೇಳಿ ಮಾಡಿದರೆ ಒಳಗೆ ಅಂದುಕೊಂಡ್ರೆ ಸಾಕು, ಮತ್ತೆ ಮೈಕಲ್ಲಿ ಹೇಳಬೇಕಾಗಿಲ್ಲ, ಒಳಗೆ ಅಂದುಕೊಂಡ್ರೆ ಸಾಕು, ಸಾವಿರಾರು ನೀಚ ಜನ್ಮಗಳನ್ನು ತಂದುಕೊಡುತ್ತೆ. ಮತ್ತೆ ಎಕ್ಸ್ಟ್ರಾ ಅದು ಅರಣ್ಯಕಚರ ಹೇಳ್ತಾರೆ, ಸ್ನಾನ ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ವ್ಯಾಖ್ಯಾನ, ಧ್ಯಾನ, ಅರ್ಚನಾದಿ, ಧ್ಯಾನ, ವ್ಯಾಖ್ಯಾನ, ಪಾಠ, ಪ್ರವಚನ ಎಲ್ಲ ಸೇರಿಸಿದ್ರಲ್ಲಿ ಯತ್ ಕ್ರಿಯತೆ ತತ್ ಸರ್ವಮಪಿ. ನಿಮ್ ಸ್ವಲ್ಪ ಸಂಸ್ಕೃತ ಬರುತ್ತಲ್ಲ, ಆ ಎಲ್ಲವೂ ಕೂಡ ಹೇಗಿರುತ್ತೆ ಅಂದ್ರೆ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಅಪಾದಕಮೇವ ಭವತಿ. ಒಂದು ಆಚಮನಕ್ಕೆ ನಾ ಮಾಡಿದೆ ಅಂತ ದೇವರನ್ನ ಮರೆತು ಆಚಮನ ಮಾಡಿದರೆ ಅಷ್ಟು, ಇನ್ನು ಬೋನಸ್ ಯಾವುದು? ಮತ್ತು ಸ್ನಾನ, ಪೂಜಾ ಎಲ್ಲ ಕೂಡ ರಿವರ್ಸ್ ಆಗಿ ಕೊಡುತ್ತೆ ಈ ಒಂದು ಹುಳ ಕೂತಿದ್ರೆ. ಯಾವುದರಲ್ಲಿ? ನಮ್ಮ ತಿಳುವಳಿಕೆಯಲ್ಲಿ ನೋಡಿ. ಹಾಗಾದರೆ ಹುಟ್ಟಿದಾಗ್ಲಿಂದ ಇಷ್ಟರವರೆಗೂ ನಮ್ ನಮಗೆ ನಾವೇ ಒಳಗೆ ಸರ್ಟಿಫಿಕೇಟ್ ಕೊಡ್ತಾ ಇರ್ತೀವಿ, ಎಸ್ ಐ ಆಮ್ ಡೂಯಿಂಗ್, ನಾನು ಸಾಧನೆ ಮಾಡ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀರಿ ನೋಡಿದಿರಾ ಅಂತ ಅರಣ್ಯಕಾಚಾರ್ಯ ಕೇಳುತ್ತಾರೆ. ಅಂಥ ಕಾಲಕ್ಕೆ ಏನಾಗ್ಬೇಕು ನಮಗೆ ಅಂದ್ರೆ, ಪ್ರತಿಯೊಂದು ಕಾರ್ಯ ಆಗುವಾಗ ಕಂಪಲ್ಸರಿಯಾಗಿ ಸ್ವಾಮಿ ನೀ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರ ಬರಲೇಬೇಕು, ಇಲ್ಲದಿದ್ರೆ ಇಲ್ಲ. ಅದು ಬರಲೇಬೇಕು ಅಂತ ನಮ್ಗೆ ಯಾರು ಹೇಳಲ್ಲ,
ಅಲ್ವಾ? ಹೇಳಿದ್ರೆ ನಾವು ಮಾಡ್ತಿದ್ವಿ, ಅದನ್ನು ಬರಲೇಬೇಕು. ಆ ತರ ಒಂದು ವೇಳೆ ದೇವರನ್ನ ಮರೆತು ನಾ ಮಾಡಿದೆ ಅಂತ ಹೇಳಿದ್ರೆ ಎಲ್ಲಾ ಹೋಯ್ತೋ ಮಹಾರಾಜ ಅಂತ. ನಮ್ಗೆ ಮೊದಲಿಂದ ಏನು ಹುಡುಕಿದ ಕಾಲಕ್ಕಿಂತ ಏ ಮಡಿಯಲ್ಲೇ ಇರಬೇಕು, ಸಂಧ್ಯಾ ವಂದನೆಗೆ ವಾಯುಸುದ್ದಿ ಕಲಿಲೇಬೇಕು, ಎಲ್ಲ ಹೇಳ್ತಾ ಹುಡುಗರಿಗೆ ಸಂಧ್ಯಾ ವಂದನೆ ಮಾಡಿದ್ರೆ ಏ ಮಾಡಿದ್ದೇ ಇಲ್ಲ, ಹೇಳು ಮಾಡು ಮಾಡು ಅಂತ ಹೇಳಿಸಿ ನೀವೆಲ್ಲ ಏನ್ ಮಾಡ್ತಿರಲ್ಲ. ಇದೇ ತರ ಹುಡುಗರಿಗೆ ಇದ್ದಾಗ್ಲಿಂದ ಏ ಅಂದ್ಕೊಂತ ಇದೀಯಾ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಅಂತ, ಪ್ರತಿಯೊಂದು ಕಾರ್ಯ ಕಳ್ತಾ ಇದೆಯಾ ಇಲ್ಲ ಬಿಟ್ಟಿಯಾ ಹೇಗೆ ಅಂತ ನಾವು ಹಿಂದೆ ಬಿದ್ದು ಹಾಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಈ ಹೊತ್ತಿಗೆ ಬ್ಲಡ್ ಅಲ್ಲಿ ಕಲಿತಾ ಇತ್ತಲ್ಲ. ಆ ಕಂಪಲ್ಷನ್ ಇಲ್ಲ. ದೇವರ ಪೂಜೆ ಮಾಡುವುದು ತುಂಬಾ ಗೊತ್ತು ನಮಗೆ, ಮಡಿ ಗೊತ್ತು, ಎಲ್ಲ ಗೊತ್ತು. ದೇವರ ಪೂಜೆ ಮಾಡೋ ಕಾಲಕ್ಕೆ ಎಷ್ಟೊತ್ತು ಮಾಡ್ತೀವೋ ಅಷ್ಟೊತ್ತು ದೇವರನ್ನ ನೆನೆಯಲೇಬೇಕೆಂಬ ಕಂಪಲ್ಷನ್ ಇಲ್ಲ. ನೆನಿಬಹುದು, ನೆನಿದಂಗು ಮೆಕ್ಯಾನಿಕಲ್ ಆಗಿ ಸಾರಿಗ್ರಾಮ ತರ ಮೇಲೆ ಹಾಕಿ ಹೋಗ್ತಾ ಹೋಗ್ತಾ ಇರಬಹುದು. ನಾನು ತಪ್ಪು ಹೇಳ್ತಾ ಇದೀನ? ಸರಿಯಲ್ವಾ? ಎಷ್ಟೊತ್ತು ಒಂದು ಗಂಟೆ ಪೂಜೆ ಮಾಡಿದ್ರೆ ಎರಡು ನಿಮಿಷ ಅವರು ದೇವರಲ್ಲಿರುತ್ತಾ? ದೇವರು ಅಂದ್ರೆ ಯಾವುದು? ಆ ಕಾಣಿಸೋ ಸಾಲಿಗ್ರಾಮ ಪ್ರತಿಮೆಯೇ ದೇವರಲ್ಲ, ಅದರೊಳಗೆ ಬೇರೊಬ್ಬ ಕೂತಿದ್ದಾನೆ, ಬೇರೊಬ್ಬನಿದ್ದಾನೆಂಬ ಎಚ್ಚರವೇ ಕಳ್ಕೊಂಡಿರ್ತೀವಲ್ಲ, ಅದೇ ವಿಷ ನಮ್ಮ ತಲೆಯಲ್ಲಿ ಕೂತಿದೆ. ಅದು ಹೋಗಬೇಕಾ? ಸ್ವಾಮಿಯ ಕರುಣೆ ಬಂದರೆ ಆತನ ಕೃಪಾದೃಷ್ಟಿಯಿಂದ ಮಾತ್ರ ಹೋಗುತ್ತೆ, ಅಪ್ಪನಾಣೆ ಹೋಗಲ್ಲ. ನಾವು ಪ್ರಯತ್ನ ಮಾಡಿದರೆ ದೇವ ನಿನ್ನಯ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗದನಕ, ನಿನ್ನ ಅನುಗ್ರಹ ಆಗಬೇಕು, ಆದರೇನೆ ಈ ದೆವ್ವಗಳೆಲ್ಲ ಹೋಗಬೇಕು. ಹಾಗಾದರೆ ನಮ್ಮ ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ಏನು ವಿಷ ಬೆರೆತಿದೆ, ಅಹಂಕಾರದ ವಿಷ, ಅದು ಹೋಗಬೇಕಾದರೆ ಕೃಷ್ಣ ಆ ಜಲದಲ್ಲಿ ವಿಷವನ್ನ ಕಳೆದ ನೋಟ ಇರುವಂಥವ, ಆತನ ನೋಟ ಅಂತಹದ್ದು ಅಂತ ನಾವು ನೋಡ್ ಆಚಾರ ನೋಡಿಸ್ತಾರಲ್ಲ ಫೋಟೋಗಳೆಲ್ಲ, ದೇವರ ಬರೇ ಹೀಗೆ ನೋಡ್ತಾ ಇರ್ತೀವಿ, ಆ ಕಣ್ಣು ಚೆನ್ನಾಗಿದೆ, ಈ ನೋಟ ಇಂಥದ್ದು ಅಂತ ನೋಡುತ್ತೀವ? ನೋಡಲ್ಲ. ಅಲ್ಲಿ ಫೈನ್ ಟ್ಯೂನಿಂಗ್ ಬರಬೇಕಾಗಿದೆ. ನಮ್ಮ ವಾದಿರಾಜರು ಹೇಳ್ತಾರೆ, ನಾರಾಯಣ ಹತ್ರ ಹೋಗ್ತಾರೆ, ಇಲ್ಲಿ ಬದ್ರಿ ನಾರಾಯಣ ಹತ್ರಿಗೆ, ಬದ್ರಿ ನಾರಾಯಣ ಹತ್ರ ಹೋದರೆ ಸ್ತೋತ್ರ ಮಾಡುತ್ತಾರೆ, ಹಸ್ತದ್ವಂದ್ವಗ ಚಕ್ರ ಶಂಖ ರುಚಿರಂ, ಆತ ಎರಡೂ ಕೈಯಲ್ಲಿ ಚಕ್ರ ಶಂಖ ಹಿಡ್ಕೊಂಡಿದ್ದಾನೆ. ಹೇಗಿದೆ ಅಂದ್ರೆ ಅದ್ಭುತವಾದ ಕಾಂತಿಯಿಂದ ಹೊಳೆಯುತ್ತಾ ಇದೆ. ವೃತ್ತೋರು ಮಧ್ಯ ಸ್ಫುರತ್ ರಕ್ತೋತ್ಥಾನ ಕರಾರವಿಂದ ಯುಗಲಂ ಪದ್ಮಾಸನಸ್ಥಂ ಪ್ರಭುಂ. ಪದ್ಮಾಸನದಲ್ಲಿ ಕೂತಿದ್ದಾನೆ, ಎರಡು ತೊಡೆಗಳು ಹೇಗಿವೆ, ದುಂಡಾಗಿವೆ, ಫಸ್ಟ್ ಕ್ಲಾಸ್. ಒಳ್ಳೆ ಏನ್ ನಮ್ಮಲ್ಲಿ ಎಕ್ಸಸೈಸ್ ಮಾಡಿದ್ರೆ ಹೇಗಿರುತ್ತೆ ನೋಡಿಸ್ತಾ, ಬಾಡಿ ಬಿಲ್ಡರ್ಸ್ ಆತ, ನ್ಯಾಚುರಲಿ ಬಾಡಿ ಬಿಲ್ಡಪ್ ಆತಂದು ಚೆನ್ನಾಗಿದೆ. ಅಂದ್ರೆ ನಮ್ಮವರು ಹೊರಟೊರಟಾಗಿರ್ತಾರೆ ನೋಡಿ, ಬಹಳ ಚೆನ್ನಾಗಿರ್ತಾನೆ ಸ್ವಾಮಿ, ಆ ಹೊರಟಿರಲ್ಲ, ಚೆನ್ನಾಗಿದ್ದಾನೆ. ಆ ಎರಡೂ ತೊಡೆಗಳ ಮಧ್ಯ ಎರಡು ಕೈ ಮೇಲ್ಮುಖವಾಗಿ ಒಂದರ ಮೇಲೊಂದಿಟ್ಟುಕೊಂಡು ಕೂತಿದ್ದಾನೆ, ಚೆನ್ನಾಗಿದೆ. ಇಷ್ಟು ವರ್ಣನೆ ಮಾಡಿ, ವಿಶ್ವಂಗ್ ನಾರದ ಮುಖ್ಯ ಯೋಗಿ ನಿಖರೈಹಿ ಸಂಸೇವ್ಯಮಾನಂ, ಎಲ್ಲಾ ಸುತ್ತು ವಿಶ್ವಕ್ಸೇನ ನಾರದರು ಎಲ್ಲರೂ ಸೇವಾ ಮಾಡುತ್ತಾ ಇದ್ದಾರೆ. ಇಷ್ಟು ಹೇಳಿ ಒಂದು ಮಾತು ಹೇಳ್ತಾರೆ, ಅದಕ್ಕೆ ವಾಜರಾಜರ ಪಾದಕ್ಕೆ ಎಷ್ಟು ತರ ಬಿದ್ದರೂ ನಮಗೆ ಇದಾಗಲ್ಲ. ಸುಧಾ ವೀಕ್ಷಾ ಕ್ಷಾಲಿತ ಭಕ್ತ ಕಿಲ್ಬಿಷ ವಿಷಂ, ತನ್ನ ನೋಟದಿಂದ ಅಮೃತದ ನೋಟ ಸುರಿಸ್ತಾ ಇದ್ದಾನೆ ನಾರಾಯಣ. ಅದರಿಂದ ಏನಾಗುತ್ತೆ, ಭಕ್ತರ ಪಾಪವೆಂಬ ವಿಷವೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆಯ, ಅಂಥ ನೋಟವನ್ನ ಸುರಿಸುವ ದೇವರ ಕಣ್ಣನ್ನ ನೆನೆಯುತ್ತೇನೆ ಅಂತ ನಾರಾಯಣ ಸ್ಮರಣೆ ಮಾಡುತ್ತಾನೆ. ಅಂಥ ನೋಟವೇ ಕೃಷ್ಣ ಬೀರತಾ ಇದ್ದಾನೆ. ಎಲ್ಲಾ ಪರಿಹಾರ ಆಯಿತು, ಗಡಿಬಿಡಿ ಶುರುವಾಯಿತು ಇಲ್ಲಿ ವೃಂದಾವನದಲ್ಲಿ. ಯಾವುದಕ್ಕೆ? ಕುಸುಮಾರಾಧನೆ ಅವರು ಶುರು ಮಾಡಿದ್ರು. ಏನು? ಇಂದ್ರದೇವರ ಯಾಗ ಮಾಡೋಣ. ಯಾಕೆ ಇಂದ್ರದೇವರು ಯಾಕೆ ಮಾಡಬೇಕು? ಇಂದ್ರದೇವರು ಮಳೆ ಕೊಟ್ಟರೆ ಹುಲ್ಲು ಬರುತ್ತೆ, ಹುಲ್ಲು ಬಂದ್ರೆ ಮೇವು ಆಕಳಿಗಾಗತ್ತೆ, ಆಕಳಿಗೆ ಮೇವು ಬಂದ್ರೆ ಹಾಲು ಬರುತ್ತೆ, ಹಾಲು ಬಂದ್ರೆ ನಮ್ಗೆ ಊಟ ಬರುತ್ತೆ. ಆದ್ರೆ ನಮ್ಮ ಊಟಕ್ಕೆ ಕಾರಣ ಇಂದ್ರದೇವರು, ಅದರಿಂದ ಇಂದ್ರದೇವರ ಯಾಗ ಮಾಡಬೇಕು. ಚೆನ್ನಾಗಿದೆ, ಯಾಗ ಮಾಡಿದ್ರೆ ಇಂದ್ರದೇವರೇ ಸಾಕ್ಷಾತ್ತಾಗಿ ಬಂದು ತಗೊಳ್ತಾ ಇದ್ರು ಆಹುತಿಗಳನ್ನ. ಅವಾಗ ದೇವರು ಹೇಳ್ತಾ ಇದ್ದಾರೆ, ಬೇಡ, ಇಂದ್ರನಿಗೆ ಆಹುತಿ ಕೊಡೋದು ಬೇಡ. ಯಾಕೆ? ಚೂರು ಗರ್ವ ಬಂದಿದೆ. ಬರ್ಲಿ ಬಿಡಪ್ಪ ಅಂತಲ್ಲ, ದುಷ್ಟರಿಗೆ ಗರ್ವ ಬಂದ್ರೆ ದೇವರು ಸುಮ್ಮನೆ ಇರ್ತಾನೆ, ಏನ್ ಬೇಕಾದ್ರೂ ಬರಲಿ ಅಂತ. ಸಜ್ಜನರಿಗೆ ಚೂರು ಗರ್ವ ಬಂದ್ರೂ ರಿಪೇರ್ ಮಾಡಿಬಿಡ್ತಾನಂತ ಶೇಷದಾಸರು ಹೇಳುತ್ತಾರೆ. ಕಿಂಚಿತ್ತು ಅಹಂಕಾರ ಬಂದೊದಗೆ ಇಂದ್ರಗಾದರೂ ಶಿಕ್ಷೆ ಮಾಡದೆ ಬಿಡನಯ್ಯ ಅಂತ. ಸರಿ, ಇಂದ್ರದೇವರ ಯಾಗ ಬೇಡ, ಮತ್ತೇನ್ ಮಾಡಬೇಕು? ಪರ್ವತಕ್ಕೆ ಪೂಜೆ ಮಾಡೋಣ, ನೋಡಿ, ಡೈರೆಕ್ಟ್ ಕನೆಕ್ಷನ್ ಯಾವ್ದಿರುತ್ತೋ ಅದಕ್ಕೆ ನಾವು ಪೂಜಾ ಮಾಡಬೇಕು. ಇಂದ್ರದೇವರು ಮಳೆ ಸುರಿಸುವುದು ಪರ್ವತಕ್ಕೆ, ನಮಗಲ್ಲ. ಪರ್ವತ ನಮಗೆ ಮೇವು ಕೊಡುತ್ತೆ, ಆದರೆ ನಮಗೆ ಮೇವು ಡೈರೆಕ್ಟ್ ಯಾರು ಕೊಡೋದು? ಪರ್ವತ. ಪರ್ವತಕ್ಕೆ ನಾವು ಪೂಜಾ ಮಾಡೋಣ. ಪರ್ವತ ಇದ್ರೆ ಅವರವ್ರ ಕಾಂಟ್ಯಾಕ್ಟ್ ಏನಿದೆ ಅವರವ್ರು ನೋಡ್ಕೊಂತಾರೆ, ನಮ್ದು ಡೈರೆಕ್ಟ್ ನಮ್ ವ್ಯವಹಾರ ಸ್ವಾಮಿ ಹೇಳಿಕೊಡ್ತಾರೆ. ಯಾರು ಪಿಟಕ್ಕನ್ಲಿಕ್ಕೆ ಶಕ್ತಿ ಇಲ್ಲ, ಯಾಕೆ ಈತನ ಎಲ್ಲ ಚರ್ಯನ ಉದ್ಬೆಂಕಿ ಕುಡಿತಾನೆ, ದಹ ಎಲ್ಲ ಮಾಡುತ್ತಾನೆ. ಆ ಕಾಳಿಯ ಸರ್ಪ ಏನು ಭೂತಾಕಾರದ ಸರ್ಪ, ಎಲ್ಲರ ಕಣ್ಣಿಗೆ ಎದುರಿಗೆ ಅದೃಶ್ಯ ಆಗಿ ಹೊರಟೋಗ್ತಾ ಇದೆ. ಎಲ್ಲರಿಗೂ ಶಾಕ್, ಅಪ್ಪಾ ಕೃಷ್ಣ ಇವನು ಬೇರೇನೆ, ಇವನು ಬೇರೇನೆ, ಇವನು ಬೇರೇನೆ, ಎಲ್ಲರಿಗೂ ಕಾನ್ಸೆಪ್ಟ್ ಬರ್ತಾ ಇದೆ. ಅಂತ ಕಾಲಕ್ಕೆ ಬೇಡ ಅಂದ್ರೆ ಮಾಡುವ ನಾಥರು ಯಾರಿಲ್ಲ. ನಿನ್ನ ಇಷ್ಟಪ್ಪ, ನೀ ಮಾಡಂದ್ರೆ ಮಾಡ್ತೀವಿ, ಬಿಡು ಅಂದ್ರೆ ಬಿಡ್ತೀವಿ, ನಿನ್ನ ಇಷ್ಟ ಅಂತ ಹೇಳ್ತಾರೆ. ಸರಿ, ಯಾಗ ಶುರು ಆಯಿತು. ಗೋವರ್ಧನ ಪರ್ವತ ನೋಡಿದ್ದೀರಾ? ನೋಡಿಲ್ಲ. ಯಾಕ್ರಿ ವೇಸ್ಟ್, ಒಂದ್ಸಲ ಹೋಗಿ ಬನ್ನಿ. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಓಡಿ ಹೋಗಿ ನೋಡ್ತೀರ ಅಂತ ಹೇಳಿ. ಎಷ್ಟು ಚೆನ್ನಾಗಿರುತ್ತೆ ಆ ಪರ್ವತದ ಪ್ರಾಂತ. ನಾರ್ತ್ ಕಡೆ ನೀವು ಹೋಗ್ಬೇಕು, ನಮ್ಮಲ್ಲಿ ಮಡಿ ಉಳಿದಿದೆ, ಭಕ್ತಿ ಇಲ್ಲ. ಅಲ್ಲಿ ಮಡಿ ಇಲ್ಲ, ಭಕ್ತಿ ಉಳಿದಿದೆ. ಅವರು ಮಡಿ ಇಲ್ಲ, ಎಂಜಲೂ ಇಲ್ಲ ಅವರಿಗೆ. ಪಾತ್ರೆ ಇಟ್ಕೊಂಡಿರ್ತಾರೆ, ತಿಂತಾ ಇರ್ತಾರೆ, ಅದನ್ನೇ ಮುರಿತಾರೆ, ಒಬ್ಬರು ಬಾಯಲ್ಲಿ ಕೊಡ್ತಾರೆ, ಆ ಎಂಜಲಿಂದ ಇನ್ನೊಂದು ತುರಿತಾರೆ, ಇನ್ನು ಕೊಡ್ತಾರೆ. ಅದು ನೋಡಿದ್ರೆ ನಾವು ಓಡೋಗ್ತೀವಿ, ಅಪ್ಪ ಇವ್ರು ಬೇಡ, ಇವ್ರು ಬೇಡ ಅಂತ ಹೇಳಿ. ಆದರೆ ಅವರು ಮಾಡೋ ದೇವರ ಭಕ್ತಿ ನೋಡಿದ್ರೆ ಛೇ, ನಮ್ಗೆ ಇಷ್ಟು ಮಡಿ ಮಾಡಿದ್ರೆ ಬರ್ತಾ ಇಲ್ಲಲ್ಲ ಅನ್ಸ್ಬಿಡುತ್ತೆ. ಗೋವರ್ಧನ ಪರ್ವತದ ಸುತ್ತು ಅಲ್ಲಿ ಬಿಸಿಲು ನಿಮ್ಗೆ ಗೊತ್ತಿಲ್ಲ, ನೋಡಿದ್ದೀರಾ ನಾರ್ತ್ ಕಡೆ ಹರಿದ್ವಾರ, ಅಲ್ಲೆಲ್ಲ ಬಿಸಿಲು ಕಾಲದಲ್ಲಿ ಹೋಗಿ ನಡಿಲಿಕ್ಕಾಗಲ್ಲ, ಓಡಬೇಕು, ನಡಿಲಿಕ್ಕಾಗಲ್ಲ ಬರೇ ಕಾಲಲ್ಲಿ. ಆ ಎಲ್ಲಿ ಇಳ್ಕೊಂಡಿರ್ತಿರೋ ಅಲ್ಲಿ ಮಧ್ಯದಲ್ಲಿ ಬಿಸಿಲು ಬೀಳ್ತಾ ಇದ್ರೆ ಓಡ್ತಾ ಹೋಗ್ಬೇಕಾಗುತ್ತೆ. ಅಂಥ ಸ್ಥಿತಿಯಲ್ಲಿ ಏನು, ಎಲ್ಲ ಪರ್ವತ ಸುತ್ತು ಮಣ್ಣು, ಮಣ್ಣಿದ್ರೆ ಚೆನ್ನಾಗಿ ಸುಡ್ತಾ ಇರುತ್ತೆ. ಅದರಲ್ಲಿ ಬರೀ ಮೈಲಿ ಅಂದರೆ ಸೊಂಟಕ್ಕೆ ಮಾತ್ರ ವಸ್ತ್ರ ಕಟ್ಕೊಂಡ್ಬಿಡ್ತಾರಲ್ಲ, ಆದಮೇಲೆ ಅಲ್ಲಿ ಉರುಳುದಂಡಿಗೆ ಸೇವೆ ಮಾಡ್ತಾರೆ ಪರ್ವತದ ಸುತ್ತು. ಕೃಷ್ಣ ಅಂದ್ರೆ ಪ್ರಾಣ ಪ್ರಾಣ ಪ್ರಾಣ, ಅಷ್ಟು ಪ್ರಾಣ. ಎಚ್ಚರ ಇದೆ ಅವರಿಗೆ. ಮೊನ್ನೆ ಪುಷ್ಕರಕ್ಕೆ ಹೋದ್ವು, ಒಂದು ವಾರ ಭಾಗವತ ಆಯ್ತು, ಬಹಳ ಚೆನ್ನಾಗಾಯ್ತು. ಅಲ್ಲಿ ಹೋದ್ರೆ ಎಷ್ಟು ದೊಡ್ಡ ಪುಷ್ಕರ, ಆ ಮಧ್ಯ ಸರೋವರ, ಆ ಸರೋವರ ಸುತ್ತು ಎಲ್ಲ ಐದಾರು ಸರೋವರಗಳಿವೆ. ಒಂದೊಂದು ಚಿಕ್ಕ ಚಿಕ್ಕ ಸರೋವರ ಮಧ್ಯ ಸರೋವರದಷ್ಟಿರುತ್ತೆ. ಮೇನ್ ಸರೋವರ ಬಹಳ ದೊಡ್ಡದು, ಬಹಳ ದೊಡ್ಡದು. ಅದಕ್ಕೆ ಒಂದು ಸಲ ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಸುಸ್ತಾಗ್ಬಿಡುತ್ತೆ. ಅಲ್ಲಿದ್ದ ಪ್ರತಿಯೊಬ್ಬರು ಬರ್ತಾರೆ, ಅಲ್ಲಿ ಅರ್ಕೆ ತಂಬಿಗೆ ತರ್ತಾರೆ, ಅರ್ಕೆ ಕೊಡ್ತಾರೆ, ಎಲ್ಲರೂ ಆ ಸರ್ವ ಸುತ್ತು ಪ್ರದಕ್ಷಿಣೆ ಮಾಡ್ತಾ ಹೋಗ್ತಾ ಇರ್ತಾರೆ. ನಾವು ಹೋಗ್ತಾ ಇದ್ವಿ, ಒಬ್ಬರು ಪ್ರದಕ್ಷಿಣೆ ಮಾಡ್ತಾ ಇದ್ರೆ ನಾವು ಮಾಡ್ಬೋದಲ್ಲ, ಅವರ ಇನ್ಫಾರ್ಮೇಶನ್ ತಗೊಳ್ತಾ ಇದ್ವಿ. ನಾವು ಅದೊಂದು 100 ರೋಗ ನಮ್ದು ಅಂದ್ರೆ ನಾವೇ ಜಾಸ್ತಿ, ನಾವೇ ಅನುಸಂಧಾನ ಜಾಸ್ತಿ, ನಮಗೆ ಭಕ್ತಿ ಜಾಸ್ತಿ ಅಂತ ಅವರಿಗೆ ಏನಿದೆ ನೋಡೋಣ ಅಂತ ಟೆಸ್ಟಿಂಗ್ ನಮ್ದು. ದೇವ್ರು ಏಟ್ ಕೊಡ್ತಾನಲ್ಲ, ಕೇಳಿದ್ದು ಯಾಕೆ ಪ್ರದಕ್ಷಿಣೆ ಮಾಡ್ತೀರಲ್ಲ, ಏನಂತ ಮಾಡ್ತೀರಿ, ವಾಟ್ ಇಸ್ ಯುವರ್ ಕಾನ್ಸೆಪ್ಟ್? ಒಬ್ಬ ಅಂದ, ಅಲ್ಲಿ ಬ್ರಹ್ಮದೇವರ ಮಂದಿರ ಇದೆ, ಎಲ್ಲೂ ಇಲ್ಲ ಜಗತ್ತಿನಲ್ಲಿ ಬ್ರಹ್ಮದೇವರ ಮಂದಿರ ಅಲ್ಲಿ ಮಾತ್ರ ಇರೋದು. ಅವ ಅಂದ, ಬ್ರಹ್ಮಾಜಿ ಕಾ ಮೂರ್ತಿ ವಹಾಹೈ ಹೇಳಿದ, ಬ್ರಹ್ಮಾಜಿ ಯಹಾಹೈ ಅಂತ. ಈ ನೀರಿನಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ, ಅದಕ್ಕೆ ಸುತ್ತಾಗ್ತಾ ಇದೀವಿ ನಾವು, ಮೂರ್ತಿಯಲ್ಲಿ ಕೂತಿದೆ, ಅವರಿಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾನೆ. ನಾವು ಹೋದವು, ಅಲ್ಲಿ ಬ್ರಹ್ಮದೇವರು ಇದ್ದಾರೆ ಎಂಬ ಎಚ್ಚರವೇ ಇಲ್ಲ, ಪುರಾಣ ಗೊತ್ತಿಲ್ಲ, ಮಣ್ಣಿಲ್ಲ, ಏನಿಲ್ಲ. ಹೋದು ಮುಳುಗಿದ್ವು, ಬಂದಾಯ್ತೆ ಕಾಗಿ ತರ. ಎಷ್ಟು ಅನುಸಂಧಾನ ಮಾಡುತ್ತಾರೆ ಅದು ನೋಡಿದ ಆಶ್ಚರ್ಯ ಆಗ್ಬಿಡುತ್ತೆ. ಸರಿ, ಪರ್ವತದ ಸುತ್ತು ಹರಿವಂಶ ವರ್ಣನೆ ಮಾಡ್ತಾ ಇದೆ. ಭಕ್ಷ್ಯಗಳು ಭೋಜ್ಯಗಳ ರಾಶಿ ರಾಶಿ ಹಾಕ್ತಾ ಇದ್ದಾರೆ. ಅವರಿಗೆ ಮನಸ್ಸು ಬಂತ ಪೂಜಾ ಮಾಡಬೇಕು ಅಂತ, ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಗಾಗಲ್ಲ. ಮೊನ್ನೆ ಮಥುರಾ ದತ್ತರೆ ರಾಧಾಕುಂಡ ಅಂತ, ಅಲ್ಲಿ 125 ಟನ್ನು ಹಣ್ಣು ಕೃಷ್ಣನಿಗೆ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಕೆಜಿಗಳಲ್ಲ, ನಾವು ಕೆಜಿಗಳಲ್ಲೇ, ಟನ್ನುಗಳಲ್ಲೇ. ಆ ಕುಂಡದ ಪಾವಟಿಗಳಲ್ಲೆಲ್ಲ ಹಣ್ಣು ರಾಶಿ ಹಾಗೆ. ಆ ಫೋಟೋ ನೋಡಿದ್ರೆ ಶಾಕ್ ಆಗುತ್ತೆ ನಮಗೆ. ಅದು ಇಡುವುದಲ್ಲ, ಇಡಬೇಕೆಂಬ ಬುದ್ಧಿ ಬಂತಲ್ಲಯ್ಯ, ಅದಕ್ಕೆ ಕೊಡಬೇಕಲ್ಲ. ಅಷ್ಟು ಚೆನ್ನಾಗಿ ಮಾಡುತ್ತಾರೆ ಅಂತ ಎಲ್ಲರೂ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಆದರೆ ತಲೆಯಲ್ಲಿ ಕೊರೆಯುತ್ತಾ ಇದೆ. ಕೃಷ್ಣ ಏನು ಇಂದ್ರನ ಯಾಗ ಬಿಡಿಸಿದ, ಈ ಪರ್ವತಕ್ಕೆ ಪೂಜಾ ಮಾಡಂತಾನೆ, ಇಂದ್ರದೇವರಾದ್ರೆ ತಗೊಳ್ತಾ ಇದ್ರು, ಈ ಪರ್ವತ ತಿನ್ನತ್ತ ಹೇಳಲಿಕ್ಕೆ ಯಾರಿಗೂ ಇಲ್ಲ. ಹೆದರಿಕೆ, ಏನು ಆಗುತ್ತೋ ಏನೋ, ಈ ದೊಡ್ಡವರು ಸರಿ ಬಹಳ ಕಷ್ಟ, ಏನ್ ಮಾಡಬೇಕು ಸರಿ, ಯಾರು ಪಾಡಿಗವರಿದ್ರು. ಕೃಷ್ಣ ಬಂದ, ನೋಡ್ತಾನೆ, ಎಲ್ಲರಿಗೂ ಸಂಶಯ ಕೂತಿದೆಯಲ್ಲ. ಹರಿವಂಶದಲ್ಲಿ ಹೇಳ್ತಾರೆ, ತಾನೇ ಆ ಪರ್ವತದ ಆಕಾರದಲ್ಲಿ ನಿಂತ, ಪರ್ವತದ ಮೇಲೆ ಮುಖ ಕಾಣಿಸ್ತಾ ಇದೆ, ದೊಡ್ಡ ಮುಖ ಇಟ್ಟ, ಎಲ್ಲರನ್ನ ನೋಡಿ ನಗ್ತಾ ಇದ್ದಾನೆ, ಎಲ್ಲರೂ ನೋಡ್ತಾ ಇದ್ದಾರೆ, ಇದೇನು ಪರ್ವತ ನಗ್ತಾ ಇದೆ, ಮೇಲೆ ಮುಖ ಕಾಣಿಸ್ತಾ ಇದೆಯಲ್ಲ ಅಂತ. ನೀವು ಮಾಡೋ ಪೂಜೆ ಬಹಳ ಚೆನ್ನಾಗಿದೆ, ನಾ ತಗೊಳ್ತಾ ಇದ್ದೀನಿ ಅಂದ್ರೆ ಬಾಯಿ ತೆಗೆದುಕೊಳ್ಳೆ, ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಎಲ್ಲ ಪದಾರ್ಥಗಳು ಬಾಯಲ್ಲಿ ಹೋಗ್ತಾ ಇವೆ. ಎಲ್ಲರಿಗೂ ಆಶ್ಚರ್ಯ, ಅಪ್ಪ ಪರ್ವತ ತಿಂತಾ ಇದೆ ಅಂತ. ಇನ್ನೊಂದು ರೂಪದಿಂದ ಪಕ್ಕದಲ್ಲೇ ಇದ್ದಾನೆ, ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ತಾನು ನಮಸ್ಕಾರ ಮಾಡ್ತಾ ಇದ್ದಾನೆ. ಆ ನಮಸ್ಕಾರ ಮಾಡಿದ ಬಗ್ಗೆ ಹೇಳ್ತಾ ಇದ್ದ, ಕೃಷ್ಣ ನೀ ಹೇಳಿದ ಸರಿ, ಹೌದೌದು ನಾ ಹೇಳಿದ ಸರಿ ಅಂತ ಹೇಳಿ ಬಂದ. ಆ ರೀತಿಯಲ್ಲಿ ಎಲ್ಲರ ಮೇಲೆ ಮುದ್ರೆ ಹಾಕ್ತಾ ಇದ್ದಾನೆ. ಅವನ ನೋಟ ಚಂದ, ಮಾತು ಚಂದ, ಏನು ಮಾಡಿದ್ರು ಚಂದ. ಯಾಕೆ ಆ ಚಂದ ಎಲ್ಲಿಂದ ಬಂತು ಅಂದ್ರೆ, ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಎಂಬ ಬಯಕೆ ಕೂತಿದೆಯಲ್ಲ, ಅದಕ್ಕೆ ಎಲ್ಲ ಚಂದ. ಆ ರೀತಿಯಲ್ಲಿ ಕೃಷ್ಣ ಗೋವರ್ಧನ ಪರ್ವತಕ್ಕೆ ತಾನೇ ಇದ್ದು ಅಂದರೆ ಅಲ್ಲಿ ಎಷ್ಟು ಅರ್ಥಗಳು, ಒಂದಾ ಎರಡ ಬಿಚ್ಚುತ್ತಾ ಹೋದ್ರೆ ಭಾಗವತ ಹಾಗೆ 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 ಬರ್ತಾ ಇರುತ್ತೆ. ಎಕ್ಸಾಂಪಲ್ ನಿಮ್ಗೆ ಬೇಕಾದಿದ್ರೆ, ಅವಸರದಲ್ಲಿ ಊರಿಗೆ ಹೋಗಬೇಕು, ಬಟ್ಟೆಗಳು ಪ್ಯಾಕ್ ಮಾಡ್ಕೊಂಡಿದ್ದೀರ, ಹೇಗಿರುತ್ತೆ? ಜಿಪ್ ಹಾಕ್ಲಿಕ್ಕೆ ಆಗಲ್ಲ, ಮೇಲೆ ಕೂತು ಜಿಪ್ ಹಾಕಿರ್ತೀರ ಅಲ್ವಾ? ಒಟ್ಟಾರೆ ಸರಿಪ್ಪ ಬರಬೇಕಾ ಅನ್ಕೊಳ್ಳಿ, ಒಂದು ವೇಳೆ ಬ್ಯಾಗ್ ಎಕ್ಸ್ಚೇಂಜ್ ಆಗಿ ಬೇರೆಯವರು ನಿಮ್ ಬ್ಯಾಗ್ ಓಪನ್ ಮಾಡಿರೋ ಗತಿ ಏನು? ಎಲ್ಲ ರಾಶಿ ರಾಶಿ ಓಪನ್ ಆಗುತ್ತೆ. ಅದೇ ತರ ಭಾಗವತದಲ್ಲಿ ನಿಮ್ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ, ಏನೋ ಕೊಟ್ರೆ ಏನು ಉಪಯೋಗ? ಅದರಿಂದ ಒಂದೊಂದು ಭಾಗವತದಲ್ಲಿ ಒಂದೊಂದಲ್ಲ ಶಬ್ದ ಅರ್ಥ ಆಗುತ್ತೆ. ತೆಗಿತಾ ಇದೆ, ಹೇಳ್ತಾ ಇದ್ದಾನೆ, ನನ್ನನ್ನ ಸರ್ವತ್ರ ನೋಡಿ, ಅದು ಬೆಟ್ಟ ಆಗಲಿ ಯಾವುದೇ ಆಗಲಿ ಎಲ್ಲ ಕಡೆ ನಾನಿದ್ದೇನೆ ಆಕಾರದಲ್ಲಿ. ಅದಕ್ಕೆ ಹೇಳ್ತಾರೆ ಜಗನ್ನಾಥದಾಸರು, ತತ್ತದಾಕಾರ ತನ್ನಾಮದಲ್ಲಿ, ಅವನ ಚಿಂತನೆ ಮಾಡದೆ ಏನು ಮಾಡಿದರೇನು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಅಪರೂಪದ ಉಪದೇಶವನ್ನು ಕೊಟ್ಟ, ಸಿಟ್ಟು ಬಂದದ್ದೇ ಇಂದ್ರದೇವರಿಗೆ. ಮುಹ್ಯಂತಿ ಎಂ ಸೂರಯ, ಅವನ ಜ್ಞಾನ ಅವ ಕೊಟ್ಟರೇನೆ ಇರುತ್ತೆ, ಇಲ್ಲ ಹೋಗಿಬಿಡುತ್ತೆ. ಇಂದ್ರದೇವರಿಗೂ ದೇವರೆಂಬ ಎಚ್ಚರ ಹೋಯಿತು. ಅಯ್ಯೋ ಗೊಲ್ಲ, ನನಗೆ ಬರುವಂತಹ ಆಹಾರ ತೆಗೆದ, ಸಿಟ್ಟು ಬಂತು. ಮಳೆ ಸುರಿಸ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ ಸಾಂವರ್ತಕ ಮೇಘಗಳು, ಅಂದರೆ ಪ್ರಳಯಕಾಲದ ಮೇಘಗಳು. ಮಾಮೂಲು ನಮ್ಮ ಮೇಘಗಳು ಸುರಿದ್ರೇನೆ ಬೆಂಗಳೂರು ಕುಚ್ಕೊಂಡು ಹೋಗುತ್ತೆ, ಅಂತಹದ್ದು ಪ್ರಳಯಕಾಲದ ಮೇಘ ಸುರಿದ್ರೆ ಹೇಗಾಗ್ತಾ ಇದೆ? ಏನು ಭೀಕರವಾಗಿರತಕ್ಕಂತಹ ಮಳೆ ಬಂದಿದೆ, ಪ್ರವಾಹ ಬಂದಿದೆ, ಆಕಳುಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ, ಮನುಷ್ಯರು ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ, ಇಡೀ ಬೃಂದಾವನದಲ್ಲಿ ಮನೆಗಳೆಲ್ಲ ಧ್ವಂಸ, ಅಳತಾ ಇದ್ದಾರೆ, ಯಾರಿಗೂ ತಿಂಡಿ ಇಲ್ಲ, ತೀರ್ಥ ಇಲ್ಲ, ಏನೂ ಇಲ್ಲ, ಒದಾಡ್ತಾ ಇದ್ದಾರೆ. ಅವಾಗ ಸ್ವಾಮಿ ಬಂದ, ಹೇಗಿದ್ದಾನೆ ಹೇಳ್ತಾರೆ. ಈಗ ನಾನು ಇದನ್ನು ಎತ್ತಬೇಕಾದ್ರೆ ನನ್ನ ಸೈಜ್ ಎಷ್ಟಿರಬೇಕು? ಇದಕ್ಕಿಂತ ಡಬಲ್ ಇರಬೇಕಲ್ಲ. ನಾನು ಈ ಪುಸ್ತಕಕ್ಕಿಂತ ಇಷ್ಟಿದ್ರೆ ಈ ಪುಸ್ತಕ ಎತ್ತಲಿಕ್ಕೆ ಆಗತ್ತಾ? ಕೃಷ್ಣ ಎಷ್ಟಿದ್ದ? ಪರ್ವತದಲ್ಲಿ ಚೂರೇ ಇದ್ದ. ಪರ್ವತ ಹೇಗೆತ್ತಿದ್ದ ಅಂದ್ರೆ ಪರ್ವತಕ್ಕೆ 10 ಪಟ್ಟು ಬೆಳೆದ. ಏಕಕಾಲದಲ್ಲಿ ಪರ್ವತವನ್ನ ಎತ್ತಿದ, ಎತ್ತಿ ಕಿರುಬೆರಳಿನ ಮೇಲೆ ನಿಲ್ಲಿಸಿದ. ಕಂಬದಂತೆ ನಿಂತಿದ್ದಾನೆ. ಕಂಬ ಆದ್ರೂ ಚೂರು ಚಾರು ಅಲಗಾಡುತ್ತೆ, ಇವ ಅಲಗಾಡುತ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಹಿಡಿದಿದ್ದಾನೆ. ಎಲ್ಲರನ್ನ ಕರೀತಾ ಇದ್ದಾನೆ, ಬನ್ನಿ ಇಲ್ಲಿಗೆ. ಯಾರಿಗೂ ಡೌಟೇ ಬರಲಿಲ್ಲ, ಕಳಗೆ ಹೋದರೆ ಇವನ ಕೈಯಿಂದ ಜಾರಿದರೆ ಪರ್ವತ ನಮ್ಮ ಪರಿಸ್ಥಿತಿ ಏನು ಅಂತ ಯಾರಿಗೂ ಸಂಶಯ ಬರಲೇ ಇಲ್ಲ. ಯಾಕೆ? ಅವನ ಮಹಿಮೆ ಅಷ್ಟು ಕೂತಿತ್ತು, ಎಲ್ಲರೂ ಬಂದು ಕೂತಿದ್ದಾರೆ. ಪರ್ವತ ಎಷ್ಟಿತ್ತು ಗೊತ್ತಾ? ಅಂದರೆ ಏನೋ ಚಿಕ್ಕ ನಮ್ಮ ರೂಮ್ ಅಷ್ಟು ಪರ್ವತ ಅಂತಲ್ಲ, ತಿಳ್ಕೋಬೇಡಿ. ಪರ್ವತದ ಡಯಾಮೀಟರ್, ಕಳಗೆ ಬೇಸ್ ರೌಂಡ್ ಅಲ್ಲ, ಡಯಾಮೀಟರ್ ಎಷ್ಟಿತ್ತು ಅಂದ್ರೆ 50 ಯೋಜನ. ಮಧ್ಯದಲ್ಲಿ ಕೃಷ್ಣ ಸುತ್ತು ಇದ್ದಾರೆ, ಮಳೆ ಬೀಳ್ತಾ ಇದೆಯಾ ಇಲ್ಲ ನೋಡ್ಕೊಂಡು ಬಾರಯ್ಯ ಅಂದ್ರೆ ನಾವು ವೆಹಿಕಲ್ ಹಾಕೊಂಡು ಹೋಗ್ಬೇಕು ಅಷ್ಟು ದೂರ. ಎಲ್ಲಾರು ಓಡ್ತಾ ಹೋಗಿ ನೋಡ್ಕೊಂಡ್ ಬರಬೇಕು, ನೋಡಿ, ಇಂದ್ರದೇವರು ಕಲ್ಪನೆ ಮಾಡಿದ ಮಳೆಯಿಂದ ಚಳಿ, ಹೊರಗೆಲ್ಲ ಚಳಿ, ಒಳಗೆ ನೋಡಿದರೆ ಎಸಿ ಫುಲ್ ಬಿಸಿ ಆಗಿದೆ. ಭೂಮಿಯ ಮಧ್ಯೆ ಏನ ಪರ್ವತದ ಕೆಳಗೆ ಅದ್ಭುತವಾಗಿದೆ. ಈತ ಪರ್ವತ ಎಬ್ಬಿಸ್ತಾನೆ ಅಂತ ಯಾರಿಗ ಗೊತ್ತು? ಅಂದ್ರೆ ಆ ಪರ್ವತದಲ್ಲಿ ಗುಹೆಗಳು, ಸಿಂಹಗಳು ಎಲ್ಲ ಕೂತಿದ್ವು, ಆನೆಗಳು ಇದ್ವು. ಅದಕ್ಕೆ ಯಾವುದು ಕೃಷ್ಣ ಎಬ್ಬಿಸ್ತಾನೆ ಅಂತ ಗೊತ್ತಿಲ್ಲ. ಎಬ್ಬಿಸಿದ ಕೂಡಲೇ ಎಲ್ಲದಕ್ಕೂ ಹೆದರಿಕೆ ಆಗಿ ಏನೋ ಆಗ್ತಾ ಇದೆ ಅಂತ ಹಾರ್ಲಿಕ್ಕೆ ಶುರು ಆಯಿತಂತೆ. ಮಳೆ ಬರ್ತಾ ಇದೆ. ಹೇಗಿತ್ತು ಮಳೆಯಲ್ಲಿ ಈ ನವಿಲು ಮೇಲಕ್ಕೆದ್ದು ನಾಟ್ಯಾಡಿದರೆ ಹೇಗಿರಬೇಕು ಹಾಗಿದೆ. ಹರಿವಂಶದಲ್ಲಿ ಕೇಳಬೇಕ್ರಿ ನೀವೆಲ್ಲ ಚೆನ್ನಾಗಿ ಬಿಟ್ ಬೈ ಬಿಟ್ ಕೇಳ್ತಾ ಇದ್ರೆ, ಆ ವರ್ಣನೆ ಕೇಳಿದ್ರೆ ಸಾಕು, ಆನಂದ ಆಗ್ಬಿಡ್ತಾ ಇರುತ್ತೆ. ಆ ರೀತಿಯಲ್ಲಿ ಕೃಷ್ಣ ನಿಂತಿದ್ದಾನೆ, ಚೆನ್ನಾಗಿದೆ. ಎಲ್ಲಾರನ್ನ ಸೇಫ್ ಜಾಗಕ್ಕೆ ಕರ್ಕೊಂಡು ಬಂದ. ಊಟಕ್ಕೆ ಪಾತ್ರೆ ಇಲ್ಲ, ಪಡುಗು ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಬಟ್ಟೆ ಇಲ್ಲ, ಮತ್ತೇನು ಮಾಡಬೇಕು? ಇಷ್ಟೇ. ಎಲ್ಲರ ಕಡೆ ನೋಡ್ತಾ ಇದ್ದಾನೆ, ಎಲ್ಲರೂ ಅವನನ್ನು ನೋಡ್ತಾ ಇದ್ದಾರೆ, ಯಾರಿಗೂ ಹಸಿವೆ ಆಗ್ತಾ ಇಲ್ಲ. ಅವನು ತೇಗಿದರೆ ಹೊಟ್ಟೆ ತುಂಬುತ್ತೆ, ನೋಡಿದರೆ ಹೊಟ್ಟೆ ತುಂಬುತ್ತೆ. ಅವನು ಏನು, ಅವನನ್ನ ನಾವು ನೋಡಿದ್ರೂ ಹೊಟ್ಟೆ ತುಂಬತ್ತಂತೆ. ಪ್ರೊವೈಡೆಡ್ ಏನದು, ಆ ನೋಟ ನಮಗಿರ್ಬೇಕಷ್ಟೇ. ಆ ನೋಟ ಇಲ್ಲ, ಅದಕ್ಕೆ ಎಲ್ಲಿ ನೋಡಿದ್ರು ಹಸಿವಿ ಹಸಿವಿ ಹಸಿವಿ. ಕರ್ಕೊಂಡು ಹೋದವರು ತಲೆದಿಂತ ಹೇಳ್ತೀವಿ, ಟಿಫಿನ್ ಹೇಗೆ, ಅದು ಹೇಗೆ, ಇದು ಹೇಗೆ ಅಂತ. ಯಾಕೆ, ಅವನ ಎಚ್ಚರವೇ ನಮಗಿಲ್ಲ. ಎಚ್ಚರವೇ ಬಂತ, ಈ ಕಾಟವೇ ಇಲ್ಲ, ಯಾವುದು ಊಟದ ಕಾಟ ಇಲ್ಲ, ಯಾವುದಿಲ್ಲ. ಆ ಸ್ವಾಮಿ ಎಲ್ಲವನ್ನ ಪರಿಹಾರ ಮಾಡಿದ್ದಾನೆ. ಕೊನೆಗೆ ನೋಡ್ತಾ ಇದ್ದಾರೆ, ತೊಟ್ಟಿಕ್ಕತಾ ಇದೆ ನೀರು. ಕೃಷ್ಣ ಹೇಳಿದ, ನೋಡ್ರಪ್ಪ ಸ್ವಲ್ಪ, ಇವು ಬಹಳ ಹೊತ್ತಾಗಿ ಹಿಡ್ಕೊಂಡು ನಾನು ಒಂದು 7 ದಿನಗಳ ಕಾಲ ಹಾಗೇ ಹಿಡ್ಕೊಂಡಿದ್ದಾರೆ, ಸ್ವಲ್ಪ ಇಳಿಸ್ತೀನಿ ನೋಡ್ರಿ ಅಂದ್ರೆ ಹೋಗಿ ನೋಡ್ತಾರೆ. ಅಲ್ಲ, ಇನ್ನ ಮಳೆ ಬರ್ತಾ ಇದೆ. ಇಲ್ಲ ಕೃಷ್ಣ, ಮೇಘಗಳೆಲ್ಲ ಬಿಳಿಯಾಗಿವೆ. ಮತ್ತೆ ನೀರು, ಅದು ಇಂದ್ರದೇವರ ಬೆವರು, ಕಟ್ಟ ಬೆವರು ಹಾಕಿದೆ. ಇಷ್ಟು ಮಳೆ ಸುರಿಸಿದ್ರು ಯಾರಿಗೂ ಏನಾಗಿಲ್ಲ ಅಂತ ಇದು ವಾದರಾದ್ರೆ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಅದು ಇಂದ್ರದೇವರ ಕಟ್ಟು ಬೆವರಯ್ಯ. ಇಲ್ಲ, ಅದು ಕಪ್ಪಾಗಿ ಕಾಣುತ್ತಾ ಇದೆ, ಅದು ಮೇಘ ಅಲ್ಲ, ಮೇಘ ಬಿಳಿಯಾಗಿದೆ, ಇಂದ್ರದೇವರ ಮುಖ ಕಪ್ಪಾಗಿದೆ ಅಂತ ಹೇಳುತ್ತಾರೆ. ಸರಿ, ಇಂದ್ರದೇವರು ಓಡಿ ಬರ್ತಾ ಇದ್ದಾರೆ, ಕೃಷ್ಣನ ಪಾದ ಕೆರಕ್ತಾ ಇದ್ದಾರೆ. ಇಷ್ಟು ಕಾಲ ಕೃಷ್ಣನ ಮೇಲೆ ಮಳೆ, ಕೃಷ್ಣನ ಭಕ್ತರ ಮೇಲೆ ಮಳೆ, ಅವರಿಗೆ ಉಪದ್ರ ಕೊಟ್ಟದ್ದು. ಉಪದ್ರ ಕೊಡುವ ಮಳೆ 7 ದಿವಸಗಳ ಕಾಲ ಸುರಿಸಿದರೆ ಆ ವ್ಯಕ್ತಿಯನ್ನು ಕೃಷ್ಣ ಏನು ಮಾಡಬೇಕು, ಎಂಥ ಅಟ್ಯಾಕ್ ಮಾಡಿಬಿಡಬೇಕು? ಆದರೆ ನೋಡಿ, ಚಿಕ್ಕದು ಪಿಸ್ಟಿದೆ ಅಲ್ಲಿ, ಬಂದರು ಕಾಲಿಗೆರಗಿದ್ರು. ಕೃಷ್ಣ ನೀನೇ ಗತಿ ಅಂದ್ರು. ನೀನೇ ಗತಿ ಸಾಕ, ನಾವು ಹೊಡೆದು ಬಿಡ್ತೀವಿ, ಮಾಡೋದೆಲ್ಲ ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂದ್ರೆ ಅಲ್ಲೇನ್ರಿ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಾಲಿಗೆ ಬೀಳುವಾಗ ಒಂದು ಮಾತು ಹೇಳಿದ್ರಂತೆ ಇಂದ್ರದೇವರು, ಸ್ವಾಮಿ ನಿನ್ನ ಮಾಯಾ ಪಂಜರದಲ್ಲಿ ಸಿಕ್ಕಿರೋರು ನಾವು, ನೀನು ಸ್ವತಂತ್ರ, ನಾವು ಅಸ್ವತಂತ್ರರು. ನೀನು ದೇವ ಎಂಬ ಎಚ್ಚರ ನೀ ಕೊಟ್ಟರೆ ಇರುತ್ತೋ, ನೀ ತೆಗೆದರೆ ಹೋಗುತ್ತಪ್ಪ. ನೀ ತೆಗೆದದ್ದಕ್ಕೆ ನಾನು ಮಳೆ ಸುರಿಸಿದೆ, ನೀ ಸುರಿಸಿದ್ದಕ್ಕೆ, ಸುರಿಸು ಅಂದ್ರೆ ಸುರಿಸಿದೆ. ಈಗ ನೀ ಜ್ಞಾನ ಕೊಟ್ಟಿ ಕಾಲಿಗೆ ಬಿದ್ದೆ, ಮತ್ತೆ ನನ್ನ ಕರ್ಮಾನುಸಾರ ಕೊಟ್ಟಿಯ, ನಾನೇನಾದರೂ ಸ್ವತಂತ್ರನೇನಯ್ಯ, ಏನು ಬೇಕಾದರೂ ಶಿಕ್ಷಾ ಕೊಡು ಅಂತ ಕೇಳಿದೆ. ಇದು ಒಳಗೆ ಟೆಕ್ನಾಲಜಿ, ಇದು ಗೊತ್ತಿಲ್ಲ ನಮಗೆ. ಏನೋ ಮಳೆ ಸುರಿಸಿದ್ರು ದೇವ್ರ ಓಕೆ ಅಂದ್ಬಿಟ್ರು ಕಳಿಸಿದ್ರು, ಒಳಗಿದೆ. ಅವಾಗ ಕೃಷ್ಣ ಏನ್ ಹೇಳಬೇಕು, ಶಿಕ್ಷಾ ಕೊಡ್ತೀನಿ ಎಂದಿಲ್ಲ, ಬರಬೇಡು. ಯಾಕೆ, ಈ ತಿಳುವಳಿಕೆ ಇದೆಯಲ್ಲ, ಆ ತಿಳುವಳಿಕೆಗೆ ಎಷ್ಟು ಪ್ರಾಧಾನ್ಯ ಅಂದರೆ, ಆ ಸ್ವಾಮಿಯೇ ಗತಿ, ನೀನೇ ಗತಿ ಎಂಬ ಎಚ್ಚರ ಬಂತಲ್ಲ, ಅದು ದೇವತೆಗಳ ಸೊತ್ತದು. ಅದಕ್ಕೆ ವರ ಕೇಳು. ಅವಾಗೆ ಇಂದ್ರದೇವರು ಕೇಳುತ್ತಾರೆ, ನನಗೆ ಒಂದು ವರ ಕೊಡು, ನನ್ನ ಮಗ ಬರ್ತಾನೆ. ಯಾರು? ಅರ್ಜುನ, ನನ್ನದೇ ಅಂಶ ಮಗ ಬರ್ತಾನೆ. ಬಂದಾಗ ನೀನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ರೆಕಮೆಂಡೇಶನ್ ಅಪ್ಪ ಮಗನಿಗಾಗಿ. ಕೃಷ್ಣ ಇಷ್ಟಂದ. ಸರಿ, ಇಷ್ಟಾದ್ರೆ ಸಾಕ, ಅರ್ಜುನ ಕರೆದಾಗ ದಾಸನಂತೆ ಬಂದು ಸೇವಾ ಮಾಡ್ತೇನೆ, ಇಷ್ಟು ಸಾಕ. ಅದೇ ಹೇಳ್ತಾನೆ ಅರ್ಜುನ. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನೆನೆದು ನೆನೆದು ಅಳ್ತಾನೆ ಅರ್ಜುನ. ಇದ್ದಷ್ಟು ಕಾಲ ಕೃಷ್ಣನನ್ನ, ಏ ಕೃಷ್ಣ ಬಾ ಹೋಗು ಅಂತ ಕರೆದೆ. ಎಂಥ ದೇವ, ನಾನು ಕರೆದದಕ್ಕೆ ಸಿಟ್ಟು ಮಾಡಿಕೊಂಡಿಲ್ಲ, ಭುಜದ ಮೇಲೆ ಕೈ ಹಾಕಿ ಓಡಾಡಿದ. ಎಂಥ ಮಹಾನುಭಾವನಯ್ಯ, ಇವನಿಗೆ ಬುದ್ಧಿಯೇ ಕೊಡಲಿಲ್ಲ, ಒಂದು ಏಟು ಕೊಟ್ಟಿದ್ದು ಚೆನ್ನಾಗಿರ್ತಾ ಇತ್ತು. ನಾನು ಏ ಕೃಷ್ಣ ಬಾ ಅಂದ್ರೆ ಬರ್ತಾ ಇದ್ದ, ನಮ್ಮನೆ ಕುದುರೆಗಳು ತೊಳಿತಾ ಇದ್ದ, ನಮ್ಮನೆ ಫಂಕ್ಷನ್ ಆದ್ರೆ ಎಲೆಗಳು ಎತ್ತಾಕ್ತಾ ಇದ್ದ. ಹೌದಾ, ಪಾಂಡವರ ಮನೆಯಲ್ಲಿ ಎಳೆಗಳೆಲ್ಲ ಸರಸರ ಸೆಳೆದು ಆ ಸೊಂಟದ ಮೇಲೆ ಕೈ ಇಟ್ಕೊಂಡಂತೆ, ಅಂದ್ರೆ ಸುಸ್ತಾದವನಂತೆ. ಅದಕ್ಕೆ ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ ಅಂತ. ಆ ರೀತಿಯಲ್ಲಿ ಕೃಷ್ಣ ಅದ್ಭುತವಾಗಿ ಆ ಗೋವರ್ಧನ ಪರ್ವತವನ್ನ ಎತ್ತಿ ರಕ್ಷಣೆ ಮಾಡಿದ. ಸರಿ, ಅದು ಕೇಳಿದಕ್ಕೆ ನಮ್ಗೇನು ಬಂತು ಅಂದ್ರೆ, ಹೇಳ್ತಾರೆ ನಮಗೂ ಕೂಡ ಸಂಸಾರದಲ್ಲಿ ಕೊಚ್ಚಿಕೊಂಡು ಹೋಗುವ ಸಂದರ್ಭ ತುಂಬಾ ಇರುತ್ತೆ. ಅದು ಇಂದ್ರದೇವರು ಮಳೆ ಸುರಿಸಬೇಕಾಗಿಲ್ಲ, ಇಂದ್ರದೇವರಲ್ಲ, ನಮ್ದೇ ಕರ್ಮ ಕೂತಿರುತ್ತೆ, ಅದೇ ಮಳೆ ಸುರಿಸ್ತಾ ಇರುತ್ತೆ. ಈ ಒಂದು ಕಾನ್ಸೆಪ್ಟ್ ನಮಗೆ ಸರಿಯಾಗಿ ಬಂತ, ಜೀವನದಲ್ಲಿ ಸುಖವೇ ಸುಖ, ಅದು ಬರಲಿಲ್ಲ ದುಃಖವೇ ದುಃಖ. ಏನದು, ಎದುರಿ ವ್ಯಕ್ತಿಗಳೇನಿದ್ದಾರೆ, ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ನೀವು ಯಾರ ಮೇಲೆ ಅಭಿಮಾನ ತೋರ್ಬೇಕು ಅಂದುಕೊಂಡಿದ್ದೀರಿ, ನೀವು ಕಾಣಬಾರ್ದು ಕಂಡೀಷನ್, ಅಭಿಮಾನ ತೋರ್ಬೇಕು. ಹೇಗೆ ತೋರ್ತೀರಾ, ಆಲೋಚನೆ ಮಾಡಿ. ಒಂದು ರೋಬೋಟ್ ತಯಾರು ಮಾಡಿದ್ದೀರಾ, ನಿಮ್ ಥರನೇ ಇದೆ ಗಿಟ್ಟು, ಚರ್ಮ ಗಿರ್ಮ ಅದೇ ತರ ಎಲ್ಲ, ಹೇಗ್ ಮಾಡಿದ್ರೆ ಗೊತ್ತಿಲ್ಲ. ಮಾಡಿದ್ದೀರಾ, ಒಳಗೆ ಮೆಷಿನ್ ಇಟ್ಟಿದ್ದೀರಾ, ರಿಮೋಟ್ ಕಂಟ್ರೋಲ್ ನಿಮ್ಮ ಹತ್ರ ಇದೆ, ಅದರಲ್ಲಿ ಚಿಪ್ ಇಟ್ಟಿದ್ದೀರಾ, ಅದರಲ್ಲಿ ನೀವು ಏನೇನು ಅಭಿಮಾನ ತೋರಬೇಕೋ ಎಲ್ಲ ಫೀಡಿಂಗ್ ಮಾಡಿದ್ದೀರಾ, ಬಿಟ್ಟಿದ್ದೀರಾ, ಪ್ರೆಸ್ ಮಾಡಿದ್ದೀರಾ. ನಿಮಗೆ ಬೇಕಾದವರು ಇದರೀಗೆ ಬರ್ತಾ ಇದ್ದಾರೆ. ಈ ಗೊಂಬೆ ಹೋಯಿತು, ಅವ್ರಿಗೆ ಗೊಂಬೆ ಅಂತ ಗೊತ್ತಿಲ್ಲ, ನೀವೇ ತಿಳ್ಕೊಂಡಿದ್ದಾರೆ. ನೀವು ಏನೇನು ಮಾಡಬೇಕು, ಶೇಕ್ ಹ್ಯಾಂಡ್ ಕೊಡೋದು, ಓ ಅವ್ರ ನೋಡಿ ಅಳೋದು, ನಗೋದು, ಮಾತಾಡೋದು ಶುರು ಮಾಡಿದ್ದದು. ಅವರು ಅದೇ ಮಾಡ್ತಾ ಇದೆ ಅಂತ ಅದರ ಮೇಲೆ ಅಭಿಮಾನ ಓ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿಮ್ ಕಡೆ ನೋಡ್ತಾ ಇಲ್ಲ, ಆ ಗೊಂಬೆಗೇನೆ ಹೂವಿನ ಹಾರ ಹಾಕ್ತಾರೆ, ಅದಕ್ಕೆ ಗಿಫ್ಟ್ ಕೊಡ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ, ನಿಮ್ ಕಡೆ ನೋಡ್ತಾ ಇಲ್ಲ. ನೀವು ಬಹಳ ಬೇಜಾರಾಯ್ತು, ಏನ್ ಮಾಡಿದ್ದೀರಾ, ರಿವರ್ಸ್ ಬಟನ್ ಪ್ರೆಸ್ ಮಾಡಿದ್ದೀರಾ, ಅದು ಹೊಡಿಲಿಕ್ಕೆ ಬಡಿಲಿಕ್ಕೆ ಬೈಲಿಕ್ಕೆ ಶುರು ಮಾಡ್ತಾ ಗೊಂಬೆ. ಅವಾಗ ಅವ್ರೇನ್ ಮಾಡಿದ್ರು, ಏನಿನ್ನ ಅಂಥೇಳಿ ಅದನ್ನೇ ಹೊಡಿತಾ ಇದ್ದಾರೆ, ಅದನ್ನೇ ಬೈತಾ ಇದ್ದಾರೆ, ಇದೇ ಮಾಡ್ತಾ ಇದೆ ಅಂತ ಅದರ ಬಗ್ಗೆ ಮಾಡ್ತಾ ಇದ್ದಾರೆ. ನಿಮ್ ಬಹಳ ಬೇಜಾರಾಗ್ಬಿಡ್ತು, ನೀವು ಅರ್ಥ ಆಗ್ತಾ ಇಲ್ಲಲ್ಲ. ನೋಡಿದ್ರಿ, ಅವರೆದುರಿಗೆ ಹೋದ್ರಿ, ರಿಮೋಟ್ ಅವ್ರ ಕೈಯಲ್ಲಿಟ್ರಿ, ಗೊಂಬೆ ಸೀಳಿ ಆ ಮಿಷಿನ್ ತೆಗೆದು ಹೊರಗೆ ಹಾಕಿ ನಾನೇ ಮಾಡಿದ್ದು ಅಂತ ಹೇಳಿದ್ರಿ. ಅಯ್ಯೋ ರಾಮ, ಇಷ್ಟು ಕಾಲ ಇದೇ ತೋರಿತು ಗೊಂಬೆ ಅಂದುಕೊಂಡು ನೀನ ಮಾಡಿದ್ದು. ಇಷ್ಟೇ ಜೀವನ, ಎಲ್ಲರೂ ಗೊಂಬೆಗಳೇ. ಒಳಗೆ ಚಿಪ್ ಇಟ್ಟಿದ್ದಾನೆ, ನಮ್ಮ ಪ್ರಾರಬ್ಧ ಕರ್ಮದ ಚಿಪ್ ಇರುತ್ತೆ, ಆ ಪ್ರಕಾರ ಸ್ವಾಮಿ ಬಟನ್ ಪ್ರೆಸ್ ಮಾಡಿರ್ತಾನೆ. ನೋಡಿ, ಎಲ್ಲ ಸುತ್ತಿರ್ತಾರಲ್ಲ, ಅವರವರಲ್ಲಿ ಪ್ರೆಸ್ ಮಾಡಿದ ಕೂಡಲೇ ಸ್ವಾಮಿ ಹೇಗೆ ಫೀಡ್ಬ್ಯಾಕ್ ಕೊಡ್ತಾನೋ, ನಮ್ಮನ್ನು ನೋಡಿದ ಕೂಡಲೇ ಬನ್ರಿ ಬನ್ರಿ ಬನ್ರಿ, ಇನ್ನೊಬ್ರು ಹಲ್ಲು ಕಡಿತಾ ಇರ್ತಾರೆ. ಅವಾಗ ನಾವೇನು, ಇವ್ರು ಹಲ್ಲು ಕಡಿದ್ರು, ಇವ್ರು ಅಭಿಮಾನ ಪಟ್ರು ಅಂತ ಅವರೇ ಹಾರ ಇವ್ರು ಹೊಡೆಯೋದು ಮಾಡ್ತೀವಿ. ಒಳಗೆ ಸೀಕ್ರೆಟ್ ತಿಳ್ಕೊಂಡ್ರೆ ಇವನೇ ಎಲ್ಲ ಮಾಡ್ತಾ ಇದ್ದಾನೆ, ಬರೀ ಗೊಂಬೆಗಳು ಇವರು ಅಂದ್ರೆ ಇವ್ರ ಮೇಲೆ ಸಿಟ್ಟೇ ಬರಲ್ಲ. ಅವನು ನೋಡ್ತಾ ಇರ್ತೀವಿ, ಅವನು ಕೇಳ್ತೀವಿ, ಯಾಕೋ ಹೀಗೆ ಮಾಡ್ತಾ ಇದ್ಯಾ, ನಿನ್ ಕರ್ಮ ಕೂತಿದೆ. ಅವಾಗ ಯಾರ ಮೇಲೂ ಸಿಟ್ಟು ಬರಲ್ಲ. ಮನೆಯಲ್ಲಿ ಯಾರು ನಾವು ರಿಪೇರ್ ಮಾಡ್ಲಿಕ್ಕೆ ಹೋಗ್ತೀವಿ, ನೋಡಿ ನಾನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಾ ಇದ್ದೇನೆ ಆ ಭಾಗವತ ಕೊಟ್ಟಿದ್ದು. ಮನೆಯಲ್ಲಿ ಇಷ್ಟೇ ಒಂದೇ ಮಾತು ಬರ್ತಾ ಇರತ್ತ, ಮಾತು ಕೇಳಲ್ಲ, ಪರಸ್ಪರಂ ಭಾವಿ ಅಂತ. ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡ ಕೇಳಲ್ಲ, ಮಕ್ಕಳ ಮಾತು ಅಪ್ಪ ಅಮ್ಮಂದು ಕೇಳಲ್ಲ, ಅಪ್ಪ ಅಮ್ಮಂದ್ರ ಮಾತು ಮಕ್ಕಳು ಕೇಳಲ್ಲ. ಇದೇನೋ ದೊಡ್ಡ ಪ್ರಾಬ್ಲಮ್, ಬರ್ನಿಂಗ್ ಪ್ರಾಬ್ಲಮ್ ಅಂದ್ರೆ ಇದೆ. ಇದು ಫಾರಿನ್ ಅಲ್ಲಾಗ್ಲಿ ಇಲ್ಲಾಗ್ಲಿ ಎಲ್ಲಾದ್ರೂ ಅದೇ ಪ್ರಾಬ್ಲಮ್. ಅದಕ್ಕೆ ಸೊಲ್ಯೂಷನ್ ಏನಯ್ಯ ಅಂತ ಹೇಳಿದ್ರೆ, ಇಷ್ಟು ಗೊಂಬೆ ಕುಣಿತಾ ಇತ್ತು, ತೊಗಲು ಗೊಂಬೆ, ಯಾರೋ ಬಂದ, ಆ ದಾರ ಕಾಣಿಸಲಿಲ್ಲ, ಮೇಲೆ ಕೂತಾಡಿಸ್ತಾ ಇದ್ದಾನೆ ಅವನು ಕಾಣಿಸಲಿಲ್ಲ, ಇದು ಮಾತ್ರ ಕಾಣಿಸ್ತಾ ಇದೆ. ನೋಡಿದ, ಇವನಿಗೆ ತಕ್ಕಂತೆ ಗೊಂಬೆ ಕುಣಿತಾ ಇಲ್ಲ. ಅದಕ್ಕೇನ್ ಮಾಡಿದ, ಭಾಗವತ ತಂದ, ಎಲ್ಲ ಶಾಸ್ತ್ರ ತಂದ, ಇಟ್ಟ, ಗೊಂಬೆಗೆ ಉಪದೇಶ ಶುರು ಮಾಡಿದ. ಹೀಗ್ ಕುಣಿಬೇಕು, ಹೀಗ್ ಕುಣಿಬಾರದು, ಹೀಗ್ ಕುಣಿಬೇಕು ಹೇಳಿದ, ಅದು ಕುಣಿತಾನೇ ಇಲ್ಲ. ಹೇಳಿದಕ್ಕೆ ಇನ್ನೂ ರಿವರ್ಸ್ ಜಾಸ್ತಿ ಆಗ್ತಾ ಇದೆ. ಅವ ಸೂರ್ಯ ಯಾಕೋ ಸುಸ್ತಾಗಿ ಸ್ವಲ್ಪ ಹಿಂದಕ್ಕೆ ಬಗ್ಗಿದಾಗ ಮೇಲೆ ಕಾಣಿಸ್ತು, ಏನು ಇನ್ನೊಬ್ಬ ಆಡಿಸ್ತಾ ಇದ್ದಾನೆ ಅಂತ. ಅವಾಗ ಕುಳಿತು, ಅಯ್ಯೋ ಹುಚ್ಚ, ಇದಕ್ಕೆ ಹೇಳಿದ್ರೆ ಅವನು ಹೇಳಿ ಸಾಕಲ್ಲ ಅಂತ ಹೇಳಿ ಅವಾಗ ಅವನಿಗೆ ಅಪ್ಲಿಕೇಶನ್ ಹಾಕಿದ ಕೂಡಲೇ ಅವ ನಮಗೆ ತಕ್ಕಂತೆ ಗೊಂಬೆ ಕುಣಿಸಲಿಕ್ಕೆ ಶುರು ಮಾಡಿದ. ಇದೇ, ಇನ್ನೇನು ಇಲ್ಲ. ಹಾಗಾದರೆ ನೋಡಿ, ಇದು ಮಾಡಿದ್ರೆ ಯಾವಾಗಾದ್ರೂ ಜೀವನದಲ್ಲಿ ಯಾರಾದ್ರೂ ನಮ್ಮ ಮನೆಯಲ್ಲಿ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಅವ ಕುಣಿಸ್ತಾ ಇದ್ದಾನೆ, ಅವನಿಗೆ ಅಪ್ಲಿಕೇಶನ್ ಹಾಕೋಣ, ಈ ಗೊಂಬೆ ನನಗೆ ತಕ್ಕಂತೆ ಕುಣಿಸಯ್ಯ ಅಂತ. ಎಂದಾದ್ರೂ ಒಳಗಿರೋ ಸ್ವಾಮಿನ ಕುರಿತು ಕೇಳಿದ್ವಾ,
ಸಬ್ಜೆಕ್ಟೇ ಗೊತ್ತಿಲ್ಲ. ಆ ಗೊಂಬೆಗೆ ಉಪದೇಶ ಕೊಟ್ಟವರಂತೆ ನಮ್ಮವರಿಗೆಲ್ಲ ಪುಸ್ತಕ ತೆಗೆದು ಕೊಡ್ತಾ ಇರ್ತೀವಿ ಹುಡುಗರಿಗೆ ಎಲ್ಲರಿಗೂ, ಅವರಿನ್ನ ರಿವರ್ಸ್ ಆಗ್ತಾ ಇರ್ತಾರೆ. ಹೌದಾನೆ? ಹಾಗಾದರೆ ಒಳಗಿದ್ದ ಸ್ವಾಮಿಗೆ ಅಪ್ಲಿಕೇಶನ್ ಹಾಕಿದರೆ ಪ್ರತಿಯೊಬ್ಬರಲ್ಲಿ ಕಂಪಲ್ಸರಿ ಬರಲೇಬೇಕು. ಸ್ಟ್ಯಾಂಪ್ ಹಾಕಿ ಹೇಳುತ್ತಾರೆ ನಮ್ಮ ಅರಣ್ಯಕಾಚಾರ. ಮತ್ತೆ ಇವಾಗ ಅನ್ಸತ್ತ ಇದೊಂದು ಚಿಕ್ಕ ವಿಷಯ ಗೊತ್ತಾಯಿತು, ಚಿಕ್ಕದಾ ಇದು ದೊಡ್ಡ ವಿಷಯ. ಈ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲಲ್ಲ, ಇಷ್ಟು ವರ್ಷ 50, 60, 70 ಆಯಿತು. ಒಬ್ಬರಿಗೊಬ್ಬರು ಬಡಿಯೋದು, ಬೈಕುಂಬುವುದು, ಉಪದೇಶಗಳು ಕೊಡೋದೇ ಆಯಿತು. ಒಳಗಿದ್ದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕೆಂಬ ಕಾನ್ಸೆಪ್ಟೇ ಗೊತ್ತಿಲ್ಲ. ನಮ್ಮ ದುಃಖ ಆಗತ್ತಾ ಇಲ್ವಾ? ಇಂಥ ಕಾನ್ಸೆಪ್ಟ್ ಒಂದಲ್ಲ, ಸಾವಿರಾರಿದೆ. ಜೀವನ ಪರಿವರ್ತನೆ ಮಾಡತಕ್ಕಂಥದ್ದಿದೆ. ಅರಣ್ಯಕಾಚಾರ್ಯರ ಗ್ರಂಥ ಪ್ರವಚನ ಶುರು ಮಾಡಿದ ಮೇಲೆ ಎಲ್ಲ ಮೇಲ್ ಬರ್ತಾ ಇರುತ್ತೆ. ಒಬ್ರು ಕಳಿಸಿದ್ರು, ನಾವಿರೋದೇ 4 ಜನ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರೆಲ್ಲ ಸೇರ್ಕೊಂಡು 4 ಕಡೆ ಮುಖ ಮಾಡಿ ಊಟ ಮಾಡ್ತಾ ಇದ್ವಿ ಒಂದೇ ಮನೆಯಲ್ಲಿ. ಒಬ್ಬರಂದ್ರೆ ಒಬ್ಬರಿಗೆ ಬೀಳಲ್ಲ. ಪ್ರವಚನ ಕೇಳಲಿಕ್ಕೆ ಶುರು ಆದ ಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಅಲ್ಲ. ಇದೆಲ್ಲ ಸೇರಿಸಿ ಮಾದನೂರಲ್ಲಿ ಪೋಸ್ಟ್ ಮಾಡಿಬಿಡಿ. ಯಾರು ನಮ್ಮ ವಿಷ್ಣುತೀರ್ಥರಿಗೆ, ಅವರ ಪ್ರಭಾವ ಅದು, ಅವರ ಸೊತ್ತದು. ನಾನು ಮೈಕ್ ತರ ಹೇಳ್ತಾ ಇದ್ದೀನಿ ಅಷ್ಟೇ, ಅವರದ್ದು ಅಂಥ ಅದ್ಭುತವಾಗಿ ಹೇಳ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಗೋವರ್ಧನ ಪರ್ವತದ ನೆಪದಿಂದ ಅಪರೂಪವಾಗಿರ್ತಕ್ಕಂಥ ತತ್ವವನ್ನ ಕೊಟ್ಟ. ಇನ್ನ ಕೊನೆಯವ ಬರ್ತಾ ಇದ್ದಾನೆ, ತುಂಬಾ ಜನ ಸತ್ತರಲ್ಲ. ಕೊನೆಗೆ ಕೇಶಿ ನಾಮಕ ದೈತ್ಯ, ಅವನು ಬರ್ತಾ ಇದ್ದಾನೆ. ತುಂಬಾ ಜನ ಬಂದ್ರು, ಪ್ರಲಂಬಾಸುರ ಆವ ಈವ ತುಂಬಾ ಜನ ಬಂದ್ರು, ಎಲ್ಲರನ್ನ ಕಡ್ಡಿ ಮುರಿದಂತೆ ಮುರುಗ. ನೋಡಿ, ನಾವು ಕೃಷ್ಣ ಅಂದ್ರೆ ಅಯ್ಯೋ ನರಸಿಂಹ, ಹೇ ಭೀಕರಪ್ಪ ನರಸಿಂಹ, ಅಷ್ಟೂ ಹೇಳಿ ಚೂರಿ ಹಾಕಿ ಕೊಂದಂತೆ. ಚೂರಿ ಹಾಕಿ ಕೊಂದ್ರೆ ಮನೆಯಲ್ಲ ರಕ್ತ ಆಗತ್ತೆ, ಪಿಸ್ಟಲಿಂದ ಕೊಂದ್ರೆ ಏನಿರಲ್ಲ. ಅದೇ ತರ ನರಸಿಂಹ ಯಾವನನ್ನ ಕೊಂದಿದ್ನಲ್ಲ ಅಂಥವರನ್ನೇ ಸಾಲು ಸಾಲು ಕೊಂದವ ಕೃಷ್ಣ. ಆದ್ರೆ ಸೈಲೆಂಟ್ ಆಗಿ ಕೊಂದ್ಬಿಟ್ಟ, ಏನು ಸೌಂಡೇ ಇಲ್ಲ, ಸರ 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 ಮುರಿತಾ ಹೋಗ್ತಾ ಇದ್ದಾನೆ. ಅದಕ್ಕೆ ಬಲ ಯಾರು ತೋರಿಸಿದ್ದು ಅಂದ್ರೆ ನರಸಿಂಹ ಅಷ್ಟೂ ಕಷ್ಟಪಟ್ಟು ಒಬ್ಬನನ್ನೇ ಕೊಂದಿದ್ದ, ಭೀಕರವಾಗಿ ಕೊಂದ. ಆದ್ರೆ ನರಸಿಂಹ ಏನು ಹೇಳ್ತಾನೆ, ನನ್ನ ಮಗುವಿನ ಮೇಲೆ ಯಾರಾದರೂ ಕೈ ಹಾಕಿದರೆ ಈ ತರ ಕೊಂದು ಬಿಡ್ತೇನೆ ಅಂತ ತೋರಿಕೊಟ್ಟ ನರಸಿಂಹ. ಹಾಗೆ ನನ್ನ ಭಕ್ತರಿಗೆ ತೊಂದರೆ ಕೊಡೋದಾದರೆ ರಾಶಿ ರಾಶಿ ಕೊಂದು ಹಾಕ್ತೇನೆ ಅಂತ ಕೃಷ್ಣನಾಗಿ ತೋರಿಕೊಡ್ತಾ ಇದ್ದಾರೆ. ಯಾರಿಗೂ ಗೊತ್ತಾಗಲ್ಲ, ಸೈಲೆಂಟ್ ಆಗಿ ಕೊಂದು ಬಿಡ್ತೇನೆ ಅಂತ. ಆ ತರ ಕೃಷ್ಣ ಕೇಶಿ ದೈತ್ಯ ಕುದುರೆ ಆಕಾರದಲ್ಲಿ ಬರ್ತಾ ಇದ್ದಾನೆ, ಭೀಕರವಾದ ಕುದುರೆ. ಅದು ಒಂದು ಸಲ ಶಬ್ದ ಮಾಡಿದ್ರೆ ಸಾಕು, ಗರ್ಭಿಣಿ ಸ್ತ್ರೀಯರ ಗರ್ಭವೆಲ್ಲ ಪಾತ ಆಗ್ತಾ ಇದೆ, ಅಭಾರ್ಷನ್ ಆಗಿಬಿಡ್ತಾ ಇದೆ, ಎಲ್ಲರ ಹಾರ್ಟ್ ಫೇಲ್ಯೂರ್ ಆಗಿಬಿಡ್ತಾ ಇದೆ. ಅಂಥ ಭೀಕರವಾದ ಶಬ್ದದಿಂದ ಬರ್ತಾ ಇದ್ದಾನೆ ಕೃಷ್ಣ. ನೋಡಿದ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ತಾನೇ ಎದುರು ಓಡಿದ. ಅದು ವೇಗದಿಂದ ಬರ್ತಾ ಇದ್ರೆ ತಾನೇ ಎದುರು ಓಡಿದ. ಆ ಕೃಷ್ಣ ಸಿಕ್ಕ ಅಂತ ಹೇಳಿ ನೋಡಿತು, ಕೃಷ್ಣನ ಕೈಯನ್ನು ಕಚ್ಚಲಿಕ್ಕೆ ಹೋಯಿತು. ಕೃಷ್ಣ ಅಂದ, ಕಚ್ಚು ಅಂತೇಳಿ ತಾನೇ ಕೈ ಇಟ್ಟ. ಕೈ ಇಟ್ಟರೆ ಆನಂದವೋ ಆನಂದ, ಅದಕ್ಕೆ ಕೈ ಸಿಕ್ತಲ್ಲ ಕಚ್ಚೇ ಬಿಡೋಣ ಅಂತೇಳಿ. ಆ ಕಚ್ಚಲಿಕ್ಕೆ ಹೋದರೆ ಒಳಗೆ ಹೋದ ಕೈ ಹಾಗೆ ಇರುತ್ತ, ಬೆಳಿಲಿಕ್ಕೆ ಶುರು. ಪಾಪ ಏನು ಮಾಡಲಿಲ್ಲ ಕೃಷ್ಣ, ಕೈ ಬೆಳೆಸಿದ. ಧಪ್ಪಕ್ಕೆ 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 ಆಗ್ತಾ ಇದೆ, ಹಾಗೆ ಬರೀ ಕೈ ಮಾತ್ರ ಆಗ್ತಾ ಇದೆ. ಎಷ್ಟಾಯಿತು ಅಂದ್ರೆ ಆ ಕುದುರೆ 2 ಭಾಗಾಗಿ ಬಿತ್ತು, ಭಾಗಾಗಿ ಸೀಳಿ ಬೀಳತಾ ಇದೆ. ಅವನು ಏನಾದರೂ ಮಾಡಬಲ್ಲ, ಇದೇ ಕಾನ್ಸೆಪ್ಟ್ ಕೊಡ್ತಾ ಇದ್ದಾನೆ. ಹೌದಾ? ಆ ಗೋಪಾಲಕರನ್ನ ಅಷ್ಟು ರಕ್ಷಣೆ ಮಾಡಿದ. ಆವಾಗ ನಮ್ಮ ಗುರುಗಳು ಅರಣ್ಯಕಾಚಾರ್ಯ ಎಂಟರ್ ಆಗ್ತಾರೆ. ಕೇಳ್ತಾ ಇದ್ದೀರಲ್ಲ, ನಿಮಗೂ ನಿಮ್ ಜೊತೆಗೆ ಕೃಷ್ಣ ಇದ್ರೆ ಚೆನ್ನಾಗಿರುತ್ತೆ ಈ ಜೀವನದಲ್ಲಿ ಅನ್ಸುತ್ತಾ? ಅನ್ಸತ್ತಾ? ಇದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ನೋಡ್ರಿ ಕಣ್ ತೆಗೆದು ಅಂತ ಹೇಳ್ತಾರೆ. ನಿಮ್ ಜೊತೆಗೆ ಇದ್ದಾನೆ, ದಿ ಸೇಮ್ ಓಲ್ಡ್ ಏನ್ಷಿಯಂಟ್ ಕೃಷ್ಣ ಇದ್ದಾನಲ್ಲ, ದಿ ಸೇಮ್ ಪರ್ಸನ್ ನಿಮ್ ಭುಜದ ಮೇಲೂ ಕೈ ಹಾಕೊಂಡಿದ್ದಾನೆ, ಇಡೀ ನಿಮ್ಮನ್ನು ಹೊತ್ತು ತಿರುಗ್ತಾ ಇದ್ದಾನೆ. ಅವನ ಎಚ್ಚರ ನಿಮಗಿಲ್ಲ ಅಷ್ಟೇ, ಎಚ್ಚರ ಕೊಡ್ಲಿಕ್ಕೆ ನಾ ಬಂದೆ ಅಂತ ಹೇಳಿದ್ರು. ಅದು ಭಾಗವತ ಲಕ್ಷಣ. ಸರಿ, ಅವನ ಸಂಹಾರ ಮಾಡಿದ ಮೇಲೆ ಎಲ್ಲ ಟ್ರೂಪ್ ಎಲ್ಲ ಹೋಯ್ತು, ಒಬ್ಬನೇ ಉಳಿದಿದ್ದಾನೆ, ಇನ್ನು ಕೆಲವರಿದ್ದಾರಷ್ಟೇ, ಯಾರು ಕಂಸನಿಗೆ. ನೋಡಿದ, ನಾನಾಗಿ ಹೋದ್ರೆ ಚೆನ್ನಾಗಿರಲ್ಲ, ಕೃಷ್ಣನನ್ನೇ ಕರೆಸೋಣ ಅಂತ ನೋಡಿದ. ಕರೆಸಲಿಕ್ಕೇನು ಮಾಡಬೇಕು? ಏನೋ ಒಂದು ಮಾಡಬೇಕಲ್ಲ. ಕೆಲವರು ಮಾಡ್ತಾ ಇರ್ತಾರೆ, ದೊಡ್ಡ ಫಂಕ್ಷನ್ ಮಾಡಿದ್ದಾರೆ. ಯಾಕೆ ಇನ್ನೊಬ್ಬರಿಗಿಂತ ಜಾಸ್ತಿ ಮಾಡಿದ್ವಿ ಅಂತೋರ್ಲಿ ಅಲ್ವಾ ಹೇಳಿದ್ ನಾನು. ತಾತ್ಪರ್ಯ ಚಂದ್ರಿಕಾ ಅಂತ, ಇನ್ನೊಬ್ಬರು ಹೊಟ್ಟೆ ಉರಿಲಿಕ್ಕೆ ಅವ್ರಿಗಿಂತ ನಾವು ಜಾಸ್ತಿ ಮಾಡ್ತೀವಿ ಅನ್ಲಿಕ್ಕೆ ಇರುತ್ತೆ, ಪ್ರವೃತ್ತಿಗಳೆಲ್ಲ ಇರುತ್ತೆ. ಕೃಷ್ಣನನ್ನ ಕೊಲ್ಲಲಿಕ್ಕೆ ಸಂಕಲ್ಪ,
ಕೃಷ್ಣನ ಕೊಲ್ಲುವ ಸಂಕಲ್ಪದಿಂದ ಯಾಗ. ಯಾಗದ ಸಂಕಲ್ಪ ಏನಯ್ಯ, ಭಗವಂತನ ಪ್ರೀತಿ ಅಲ್ಲ, ದೇವರನ್ನೇ ಕೊಂದು ಬಿಡಬೇಕು ಅಂತೇಳಿ ಆ ಥರ. ಅಯ್ಯೋ ಕಂಸ ಎಷ್ಟು ಕೆಟ್ಟವನಲ್ಲ, ನಾವು ಮಾಡೋದೇನು ಅಂತ. ನಾ ಮಾಡಿದೆ ಇಷ್ಟು ಫಂಕ್ಷನ್ ಮಾಡಿ ದೇವರನ್ನು ಮರೆತು ನಾ ಮಾಡಿದೆ ಅಂದ್ರೆ ಏನರ್ಥ ಅಂದ್ರೆ ದೇವರಲ್ಲ ನಾನೇ ಮಾಡಿದೆ ಅಂತ ಅರ್ಥ. ನಾನೇ ಮಾಡಿದೆ ಅಂದ್ರೆ ಏನರ್ಥ, ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ನಾನು ಸ್ವತಂತ್ರನಾದ್ರೆ ನಾ ಮಾಡೋದು, ನಾನು ಅಸ್ವತಂತ್ರನಾದರೆ ದೇವರು ಮಾಡಿಸ್ಬೇಕು. ದೇವರಿಲ್ಲ ನಾನೇ ಮಾಡಿದೆ ಅಂದ್ರೆ ನಾ ಸ್ವತಂತ್ರ ಅಂತ ಅರ್ಥ. ಸ್ವತಂತ್ರ ನಾನಾದ್ರೆ ನಾನೇ ದೇವರಾದ್ರೆ, ನಾನೇ ದೇವರಾದ ದೇವರು ಹೋಗ್ಬಿಟ್ರಲ್ಲ ಅಂದ್ರೆ ದೇವ್ ನಾವು ಮಾಡೋದೆಲ್ಲ ಯಾವುದಕ್ಕೆ, ದೇವರನ್ನ ಕೊಲ್ಲಿಕ್ಕೆ ನಾವು ಮಾಡ್ತಾ ಇದೀವಿ. ಮಾತು ಬರಲ್ಲಷ್ಟೇ, ಎಲ್ಲ ಅಲ್ಲಿಗೆ ಬರುತ್ತೆ. ವಿಜಯದಾಸರಂತೂ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮತ್ತು ಜನ್ಮದಲ್ಲಿ ನಿಮಗೆ ಯಾವ ಕರ್ಮ ಮಾಡಿದ್ರು ಏನು ಮಾಡಿದ್ರು ಕೆಲಸ ಮಾಡಿದ್ರು ಕೂಡ ದೇವರನ್ನು ಮರೆತು ನಾ ಮಾಡಿದೆ ಅಂತ ಅನ್ಬಾರದು, ಅಷ್ಟು ರಿಪೇರ್ ಮಾಡಿಬಿಡ್ತಾರೆ, ಎಚ್ಚರ ಕೊಟ್ಬಿಡ್ತಾರೆ. ಹೇಳ್ತಾರೆ ಅಂದ್ರೆ ನಾ ಮಾಡಿದೆ ಅಂದ್ರೆ ಯಾಕೆ ಆಚಾರ ಸುಮ್ಮನೆ ಬಾಯಿ ಹರ್ಕೊಂತಾ ಇದ್ದಾರೆ. ಭಾಗವತ ಹೇಳಿ ಏನು ಕೃಷ್ಣನ ಕಥಾ ಹೇಳೋ ಕಾಲಕ್ಕೆ ಇಷ್ಟ್ಯಾಕೆ ಹೇಳ್ತಾರೆ ಅಂದ್ರೆ ಅದರ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲಲ್ಲ. ಅರ್ಥ ಮಾಡಿಸಬೇಕಾದ್ರೆ ನಮ್ಮವರೆಗೂ ಬರಬೇಕು, ಬಿಸಿ ನಮ್ಮವರೆಗೂ ಮುಟ್ಟಿದ್ರೆ ಅರ್ಥ ಆಗುತ್ತೆ. ಅದಕ್ಕಂತಾರೆ ಒಂದು ಮಾತಿದೆ, ಈ ಮಾತನ್ನ ಹೇಳಿದರೆ ಯಾರಾದರೂ ವ್ಯಕ್ತಿ ಆಡಿದರೆ ಅವನನ್ನ ಯಾರಾದ್ರೂ ಏನ್ ಮಾಡ್ತಾರೆ ಅಂದ್ರೆ ಸಾಯ ಬಡಿದು ಕಣ್ಣು ತೋರದೆ ಮಾಡುವರಲ್ಲೋ. ಆ ಮಾತು ಹೇಳಿದರೆ ನೀವು ಮಾಡ್ತೀರಾ ಇಲ್ಲ ಹೇಳಿ. ಯಾ ಎಲ್ಲರೂ ದಂಪತಿಗಳು ನೀವೆಲ್ಲ ನಿಂತಿದ್ದೀರಾ, ಯಾರೋ ಒಬ್ಬ ಬಂದ ನಿಮ್ಮ ಹೆಂಡತಿಯನ್ನೇ ನೋಡಿ ನಾನಿನ್ ಗಂಡ ಅಂದ, ನೀವೇನ್ ಮಾಡ್ತೀರಾ ಹೇಳಿ? ಅದೇ ಕೆಲಸ ಮಾಡಲ್ವ, ಸಾಯ ಬಡಿದು ಕಣ್ಣು ತೋರದೆ ಮಾಡುವರಲ್ಲೋ. ಹೌದಲ್ಲ ಏನ್ರಿ, ನಂಬರಿಗೆ ಬರೋಣ. ಇವಾಗ ದೇವರು ಸ್ವತಂತ್ರ ಹೌದಲ್ವ, ನೀವು ಒಳ್ಳೆಯವರು ನಾನು ಒಳ್ಳೆಯವನೇ, ಸ್ವಲ್ಪ ಜಾಸ್ತಿ ಒಳ್ಳೆತನ ಬೇಕಾಗಿತ್ತು ನನಗೆ, ನಿಮ್ಮನ್ನ ಕೇಳಿದೆ, ನಿಮ್ ಒಳ್ಳೆತನ ಒಂದೊಂದು ಕೆಜಿ ಕೊಟ್ಬಿಡಿ ಅಂತ. ಕೊಡ್ಲಿಕ್ಕಾಗತ್ತಾ? ಹಾಗಲ್ಲ, ನಿಮ್ಮ ಒಳ್ಳೆತನ ಗುಣ ಹೌದಲ್ವೋ, ಅದು ನಿಮ್ಮಿಂದ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಆಗತ್ತಾ? ಆಗಲ್ಲ. ಮೆಣಸಿನಕಾಯಿ ಇದೆ ಅದು ಖಾರ, ಮೆಣಸಿನಕಾಯಿಗೆ ಖಾರ ಇದೆ ಅಂತ ಹೇಳ್ತೀವಿ. ಈ ಮೆಣಸಿನಕಾಯಿ ಖಾರ ಇದೆ ಅದು ಇಲ್ಲ ಅಂತ ಹೇಳ್ತೀವಿ. ಬ್ಯಾಡಗಿ ಗುಂಟೂರು ಏನೇನು ಬರುತ್ತಲ್ಲ, ಇದು ಖಾರ ಇದು ಖಾರ ಇಲ್ಲ. ಆ ಖಾರ ಮೆಣಸಿನಕಾಯಿನ ಸಪರೇಟ್ ಮಾಡ್ಲಿಕ್ಕಾಗತ್ತಾ? ಆಗಲ್ಲಲ್ಲ. ಆದ್ರೆ ನೋಡಿ, ಖಾರ ಬೇರೆ ಅಲ್ಲ, ಮೆಣಸಿನಕಾಯಿ ಬೇರೆ ಅಲ್ಲ, ಶಬ್ದ ಮಾತ್ರ ಮೆಣಸಿನಕಾಯಿ ಖಾರ ಅಂತ ಹೇಳ್ತೀವಿ. ಹಾಗೆ ನಾವು ಬೇರೆ ಅಲ್ಲ, ನಮ್ಮ ಗುಣ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ದೇವರ ಗುಣ ಬೇರೆ ಅಲ್ಲ. ಚೆನ್ನಾಗಿ ಕೇಳಿ, ಅರ್ಥ ಆಗ್ಬಿಡುತ್ತೆ. ಹಾಗೆ ದೇವರಲ್ಲಿ ಒಂದು ಗುಣ ಇದೆ. ಅದಕ್ಕೆ ದಾಸರು ಮೆಣಸಿನಕಾಯಿ ನೋಡಿದ್ರು, ಹೋಗೋ ಕಾಲಕ್ಕೆ ಮೆಣಸಿನಕಾಯಿ ಹಾಕಿದ್ರು ಜೋಳಿಗೆ, ವಹ್ವಾರೆ ಮೆಣಸಿನಕಾಯಿ ಅಂತ ಹಾಡು ಹೇಳ್ಬಿಟ್ರು ದಾಸರು. ಹೌದಾ? ನಮಗನ್ಸುತ್ತೆ ದಾಸರು ಪಾಪ ವಾರ ದಿವಸ ಆಯ್ತು ಮೆಣಸಿನಕಾಯಿ ನೋಡಿಲ್ಲ, ಕಾಣಿಸಿದ ಕೂಡಲೇ ಆ ಮೆಣಸಿನಕಾಯಿ ಮೇಲೆ ಹಾಡು ಹೇಳಿಬಿಟ್ರು ಅಂತ. ಮೆಣಸಿನಕಾಯಿ ನೋಡಿದ ಕೂಡಲೇ ದೇವರ ನೆನಪಾದರೆ ಅವರಿಗೆ. ಯಾಕೆ? ಮೆಣಸಿನಕಾಯಿಯಿಂದ ಖಾರ ಹೇಗೆ ಸಪರೇಟ್ ಮಾಡ್ಲಿಕ್ಕಾಗಲ್ಲ, ದೇವರಿಂದ ದೇವರ ಗುಣ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಅದು ಹೇಗೆ? ಸ್ವಾತಂತ್ರ್ಯ ದೇವರ ಗುಣ, ಅವನಲ್ಲಿ ಮಾತ್ರ ಇರೋದು, ನಮ್ಮಲ್ಲಿ ಇಲ್ವೇ ಇಲ್ಲ. ನಥಿಂಗ್, ನಮ್ಮಲ್ಲಿ ಇಲ್ವೇ ಇಲ್ಲ. ದೇವರಲ್ಲಿರುವ ಸ್ವಾತಂತ್ರ್ಯ ದೇವರ ಗುಣ ಆದರೆ ಸ್ವಾತಂತ್ರ್ಯ ದೇವರು ಏನಾಗುತ್ತೆ? ಒಂದೇ ತಾನೆ? ದೇವರು ಬೇರೆ, ಸ್ವಾತಂತ್ರ್ಯ ಬೇರೆ ಅಲ್ಲ. ಈ ಪಕ್ಕಕ್ಕೆ ಇಡೋಣ, ದೇವರು ಬೇರೆ ಅಲ್ಲ, ದೇವರು ಸ್ವಾತಂತ್ರ್ಯ ಬೇರೆ ಅಲ್ಲ. ಈಗ ನಾನು ಹೇಳಿದೆ ನನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ, ಶಾಸ್ತ್ರವೇ ಹೇಳುತ್ತೆ, ಆಚಾರ್ಯ ಹೇಳಿದ್ದಾರೆ. ನಾನೇನ್ ಮಾಡಿದೆ ಈಗ? ಯಾರು ಅನ್ಕೊಂಡು ನಾನು ಬೇಡ ಸುಮ್ಮನೆ, ಯಾಕೆ ಯಾರು ಹೇಳಿದ್ರು ಏನು? ದೇವರನ್ನು ಮರೆತು ನಾ ಮಾಡಿದೆ ಅಂತ ಹೇಳಿದ. ಅವಾಗ ದೇವರನ್ನ ಮರೆತು ನಾ ಮಾಡಿದೆ ಅಂತ ಮನಸ್ಫೂರ್ತಿಯಾಗಿ ಹೇಳಿದರೆ ಏನಂತರ್ಥ? ಏನಾದರೂ ಕೆಲಸ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಇರಬೇಕು. ಒಂದ ಸ್ವಾತಂತ್ರ್ಯ ಇದ್ದು ಮಾಡಬೇಕು, ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇದ್ದವ ನಮ್ಮಿಂದ ಮಾಡಿಸ್ಬೇಕು. ಸಿಂಪಲ್, ಎರಡಲ್ಲೂ ಒಂದು. ಈಗ ನಾನು ದೇವರನ್ನ ಮರೆತು, ಸೀರಿಯಸ್ನೆಸ್ ಅರ್ಥ ಆಗ್ಬೇಕು, ಸುಮ್ಮನೆ ಯಾಕೋ ಸಬ್ಜೆಕ್ಟ್ ಅಂತ ತಿಳ್ಕೋಬೇಡಿ. ಇದು ಅರ್ಥ ಆದ್ರೆ ಸಾಕು ನಿಮಗೆ, ಇಡೀ ಆಚಾರ ಶಾಸ್ತ್ರ ಅರ್ಥ ಆಗಿದ್ದಂಗೆ. ಇವಾಗೇನಂದೆ ನಾನು, ನಾನೇ ಮಾಡಿದೆ ಅಂತ ಹೇಳಿದೆ, ದೇವರ ಮರೆತಿದ್ದೆ. ಅವಾಗೇನಾಯ್ತು, ನಾನು ಮಾಡಿದೆ ಅಂದ್ರೆ ನನ್ನ ಸ್ವಾತಂತ್ರ್ಯ ಇರಬೇಕಾ ನನ್ನಲ್ಲಿ ಅಂದ್ರೆ ಇಲ್ಲ, ಇದೇ ಅಂತ ನನ್ನ ಕಲ್ಪನೆ ಅಂದ್ರೆ ಆ ಕಲ್ಪನೆಯೂ ಇಲ್ಲ, ನಾ ಮಾಡಿದೆ ಅಂತ ಹೇಳಿದೆ. ಅವಾಗೇನಾಯ್ತು, ನಾನು ಸ್ವತಂತ್ರ ಅಂತ ಹೇಳಿದಂಗಾಯ್ತು. ಹೇಳಿಬಿಡ್ರಿ ಅದಕ್ಕೇನು ಅಂತ ಹೇಳ್ತೀರಾ, ನಾನು ಸ್ವತಂತ್ರ ಅಂತ ಆದ್ರೆ ಅದು ಸ್ವಾತಂತ್ರ್ಯ ಗುಣ ಹೌದಲ್ವಾ, ಅದು ನನ್ನಲ್ಲಿ ಇರಬೇಕಾದ್ರೆ ಆ ಸ್ವಾತಂತ್ರ್ಯ ನಾನು ಒಂದೇ ಆಗ್ಬೇಕಾ ಇಲ್ವಾ ಹೇಳ್ರಿ ಬಾಯ್ಬಿಟ್ಟು ಹೌದಲ್ವಾ. ಹಾಗಾದ್ರೆ ನೋಡಿ, ದೇವರು ಸ್ವಾತಂತ್ರ್ಯ ಒಂದೇ, ದೇವರು ಸ್ವಾತಂತ್ರ್ಯ ಒಂದೇ, ದೇವರೊಂದು ಸ್ವಾತಂತ್ರ್ಯ ಅಂದು ಬೇರಲ್ಲ. ಮತ್ತೆ ನಾನೇ ಅಂತ ಹೇಳಿದಾಗ ನಾನು ಸ್ವಾತಂತ್ರ್ಯ ಬೇರಲ್ಲ, ನಾನು ಸ್ವಾತಂತ್ರ್ಯ ಒಂದೇ. ಅಂದ್ರೆ ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ ಈಸ್ ಈಕ್ವಲ್ ಟು ನಾನು. ಏನಾಯ್ತು, ನಾನೇ ದೇವರು, ಚೆನ್ನಾಗಿದೆ. ಈಗ ದೇವರು ನಿಂತಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ, ದೇವರು ನಿಂತಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ. ನೀವು ಸಿಂಪಲ್ ಆಗಿ ಹೇಳಿದ್ರಿ, ನಾನೇ ಸ್ವತಂತ್ರ ಅಂದ್ರಿ, ಅಂದ್ರೆ ನಾನೇ ದೇವರು ಅಂದ್ರಿ. ಅರ್ಥ ಏನು ಲಕ್ಷ್ಮೀದೇವಿಗೆ, ನಿನ್ನ ಗಂಡ ನಾನೇ ಅಂತ ಹೇಳಿದಂಗಾಯ್ತು. ಈಗ ಬಂತ ಖಾರ. ಅವಾಗ ದೇವರು ನಮ್ಮನ್ನ ಏನ್ ಮಾಡ್ಬೇಕು, ಹೊಚ್ಚಿ ಹಾಕ್ಬೇಕಲ್ಲ ನಮ್ಮನ್ನ. ಮತ್ತೆ ಹೆಜ್ಜೆ ಹೆಜ್ಜೆಗೂ ಅದು ಮಾಡ್ತಾ ಇದ್ದೀವಿ. ಮತ್ತೆ ಇವಾಗ ಅರ್ಥ ಆಯ್ತಾ ಎಷ್ಟು ಸೀರಿಯಸ್ ಬ್ಲಂಡರ್ ಮಾಡ್ತಾ ಇದ್ದೀವಿ ನಾವು. ಇದು ಮಾಡಿ ಆಚಮನ ಪೂಜಾ ಎಲ್ಲ ಮಾಡ್ತಾ ಈ ಬ್ಲಂಡರ್ ಮಾಡಿ ದೇವರ ಮುಂದೆ ಮತ್ತೆ ಮುಖ ಇಟ್ಕೊಂಡು ಈ ಕೊಡ್ತೀಯಾ ಅಂತ ಕೇಳ್ತಾ, ಏನ್ ಕೊಡ್ಬೇಕವ, ಎರಡೇಟ್ ಕೊಡ್ಬೇಕಾ ಇಲ್ಲ ನಮ್ಮನ್ನ. ಮತ್ತೆ ಹಾಗಾದ್ರೆ ಏನ್ ಮಾಡಬೇಕು, ಇದು ಬಿಡ್ಬೇಕು ಅದಕ್ಕೆ ಹೇಳ್ತಾರೆ, ಸಾಯ ಬಡಿದು ಕಣ್ಣು ಮುಂದುವರದೆ ಮಾಡುವರಲ್ಲೋ ಅಂತ ಹೇಳಿದ್ರು. ಅಲ್ಲಿ ಇನ್ನ ಮುಗುದಿಲ್ಲ, ಇನ್ನ ನೋಡಿ. ಮತ್ತೆ ನಾವೆಲ್ಲ ಇಷ್ಟು ಮಾಡ್ತಾ ಇದೀವಲ್ಲ, ಹೀಗಂತ ಇದೀವಲ್ಲ ಅಂದ್ರೆ, ಮತ್ತು ಅದೇ ಸೀನ್ ತಗೊಳ್ಳಿ, ನಿಮ್ಮ ಮಗನೇ ಇದ್ದಾನೆ, ನಿಮ್ ಮಗನೇ ಇದ್ದಾನೆ, ಅದು ನಿಮ್ಮ ಮಕ್ಕಳೇ ಇದ್ದಾರೆ, ಯಾರೋ ಒಬ್ಬ ಇಲ್ಲ ಬಿಡಿ ಚೆನ್ನಾಗಿರ್ತಾರೆ, ಆದರೆ ಹುಚ್ಚ ಮಗನೇ ಹುಚ್ಚ, ಅವನಿಗೆ ಏನೋ ತಲೆ ಕಲ್ಪನೆ ಬಂತು, ಅಪ್ಪನ ಎದುರಿಗೇನೆ ಅಮ್ಮನಿಗೆ ಹೇಳಿದ, ನಿನ್ ಗಂಡ ನಾನೇ ಅಂದ, ಮಗನೇ ಅಂದ. ಆವಾಗ ಆ ಹುಚ್ಚನಾದ ಮಗನನ್ನ ಅಪ್ಪ ಹೊಡಿತಾನ ಬಿಡುತ್ತಾನ, ನೀವೇ ಹೇಳ್ರಿ, ಹೊಡಿತಾನ ಅಲ್ಲ, ಎಷ್ಟು ಎಕ್ಸೆಂಪ್ಷನ್ ಕೊಡ್ತಾರೆ ಹೇಳಿ ಅಲ್ಲ ರೀ, ಅವನ್ ದಿನ ಆಗದೆ ಅಂತ ಇದ್ದಾನೆ, ಏನ್ ಮಾಡ್ತೀರ, ಮಗ ಹುಚ್ಚು ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಏನ್ ಮಾಡ್ತೀರ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಹುಚ್ಚನಾದ ಮಗ ಕಚ್ಚಿ ಬೈದು ಒದ್ದರೂ ತಾಯಿ ಬಚ್ಚಿಟ್ಟು ಪಾಯಸವ ಉಣಿಸುವಂತೆ. ನಾವು ಸ್ವಾಮಿಯನ್ನ ಮರೆತು ಪ್ರತಿಯೊಂದು ಕೆಲಸ ಮಾಡುವಾಗ ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಇದ್ರೆ, ನೀನ್ ಹೆಂಡತಿ ಗಂಡ ನಾನೇ 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 ಎಂಬ ಅರ್ಥ ಬರ್ತಾ ಇದ್ರೆ, ನಾವೆಲ್ಲ ಅವ್ರ ಮಕ್ಕಳೇ ಅಲ್ಲ, ಹುಚ್ಚರು, ಜ್ಞಾನ ಇಲ್ಲದ ಹುಚ್ಚರು ನಾವು. ದೇವರೆದುರಿಗೇನೆ ಈ ತರ ಮಾತಾಡುತ್ತಾ ಇದ್ರೆ ಭಗವಂತ ಕ್ಷಮಿಸಿ ನಾವು ಮಾಡಿದ ಕೆಲಸಕ್ಕೆ ಮತ್ತು ಪ್ರಮೋಷನ್ ಕೊಡ್ತಾನೆ, ಫಲ ಕೊಡ್ತಾನೆ, ಮಂತ್ರಾಕ್ಷತೆ ಕೊಡ್ತಾನೆ, ಇಷ್ಟೆಲ್ಲ ಮಾಡುತ್ತಾನಲ್ಲ, ಇವು ಎಂಥ ಹುಚ್ಚ ಅಂತ ಕರೀತಾರೆ ದಾಸರು. ಎಲ್ಲ ನಿನ್ನ ಬೈತಾರಲ್ಲೋ ಮಹಾರಾಯ, ಅವರನ್ನೂ ಅಪ್ಪಿಕೊಳ್ತೀಯಲ್ಲ, ನಿನ್ನಂಥ ತಾಯಿಯಲ್ಲಾದರೂ ಸಿಗ್ತಾರ. ಇದು ಕೃಷ್ಣನ ಪರಿಚಯ. ಕೃಷ್ಣ ಅಂದ್ರೆ ಏನೋ ಒಂದು ತಲೆ ಮೇಲೆ ಟೋಪಿ ಇಟ್ಕೊಂಡು ಕೊಳಲುವುದು ಅಂತ ಏನು ಜೋಕರ್ ತರ ಇರುವವನಲ್ಲ. ಇದು ಅಂದ್ರೆ ಅಭಿಮಾನದ ಮುದ್ದೆ. ನಮ್ಮನ್ನ ಹುಚ್ಚರಾದ ಜ್ಞಾನವಿಲ್ಲದ ನಮ್ಮನ್ನ ಹತ್ತಿರ ಕರುವ ಅಪರೂಪದ ಶಕ್ತಿ ಆ ಕೃಷ್ಣ. ಆ ಕೃಷ್ಣನೇ ಕಂಸನ ಹತ್ರ ಹೋಗ್ತಾ ಇದ್ದಾನೆ, ಧನುರ್ಯಾಗಕ್ಕೆ ಉತ್ತರ ಕೊಡಲಿಕ್ಕೆ ಹೊರಟಿದ್ದಾನೆ. ಹೊರಡಬೇಕಾದರೆ ಕರೀಲಿಕ್ಕೊಬ್ಬರು ಬೇಕಲ್ಲ, ಅದು ದುಷ್ಟರಾದ್ರೂ ಸರಿ ಶಿಷ್ಟರಾದ್ರೂ ಸರಿ, ದೇವರು ಬರಬೇಕಾದ್ರೆ ಮಧ್ಯೆ ಮೀಡಿಯೇಟರ್ ಒಬ್ಬರು ಬೇಕು. ಅಕ್ರೂರನನ್ನು ಕಳಿಸಿಕೊಡ್ತಾ ಇದ್ದಾನೆ ಅಂದ್ರೆ ಹೇಳ್ತಾರೆ ಇಲ್ಲಿ, ದೇವರು ನಮ್ಮ ಹತ್ತಿರ ಬರಬೇಕಾದರೆ ಅಕ್ರೂರ ಬೇಕು ಅಂದ್ರೆ ಬುದ್ಧಿ ಅಕ್ರೂರ. ಬುದ್ಧಿ ದೇವರ ಹತ್ತಿರ ಹೋದರೆ ದೇವರ ನಮ್ಮ ಹತ್ತಿರ ಬರುತ್ತಾನೆ. ಅಂದರೆ ಬುದ್ಧಿ ಬುದ್ಧಿಯ ಹೆಸರು ಅಕ್ರೂರ ಅಂದ್ರೆ ಬುದ್ಧಿಯಲ್ಲಿ ಕ್ರೂರತನ ಹೋಗಿರಬೇಕು ನಮಗೆ. ಇನ್ನೊಬ್ಬರ ಹಿಂಸೆ ಮಾಡುವ ಪ್ರವೃತ್ತಿ ಹೋದರೆ ಭಗವಂತ ನಮ್ಮ ಹತ್ರ ಬರ್ತಾನೆ. ಅದಕ್ಕೆ ಅಕ್ರೂರ ಬರ್ತಾ ಇದ್ದಾನೆ. ಅಕ್ರೂರ ಅಂದ್ರೆ ಪರಿಚಯ ಮಾಡಿಕೊಡ್ತಾರೆ. ಅಕ್ರೂರನ ಪರಿಚಯಕ್ಕೆ ಮೊದಲು ಅವರ ಅಪ್ಪ ಅಮ್ಮಂದ್ರ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅಕ್ರೂರನ ಅಪ್ಪನ ಹೆಸರು ಶ್ವಪಲ್ಕ ಅಂತ. ಆತನ ಪರಿಚಯ ಏನಯ್ಯ ಅಂತ ಹೇಳಿದರೆ, ಆತ ಎಲ್ಲಿ ಹೆಜ್ಜೆ ಹಾಕಿದರೆ ಸಾಕು ಇಂದ್ರ ದೇವರು ಮಳೆ ಸುರಿಸ್ತಾರಂತೆ. ಅಂಥ ಪುಣ್ಯವಂತ. ಏನು ಇನ್ಬಿಲ್ಟ್ ನ್ಯಾಚುರಲ್, ನೀನು ತಪಸ್ಸು ಮಾಡಿ ಹಾಗಲ್ಲ. ಎಷ್ಟೋ ಜನ್ಮಗಳ ಪುಣ್ಯ ಆತನಿಗಿದೆ. ಆತ ಹೆಜ್ಜೆ ಹಾಕಿದ್ರೆ ಎಂಥ ಕ್ಷಾಮದ ದೇಶ ಆದರೂ ಇಂದ್ರ ದೇವರು ಸುರಿಸ್ಬಿಡ್ತಾರಂತೆ. ಇನ್ನ ಆತನ ಹೆಂಡತಿ ಯಾರು ಅಂದ್ರೆ ಅಕ್ರೂರನ ಅಮ್ಮ. ಆಕೆ ಹೆಸರು ಗಾಂಧಿನಿ ಅಂತ. ಆ ಹೆಸರಲ್ಲೇ ಕ್ವಾಲಿಟಿ ಗೊತ್ತಾಗತ್ತೆ ಅಲ್ಲಿ ಹೇಳ್ತಾರೆ. ಆಕೆ ತಮ್ಮ ತಾಯಿ ಗರ್ಭದಲ್ಲಿ ಇದ್ಲು. ಎಲ್ಲರಲ್ಲೇ ಇರ್ತಾರಲ್ಲ, ಹಾಗಲ್ಲ ಸ್ಪೆಷಲ್. ಏನದು, ಹೊರಗೆ ಬರ್ತಾನೇ ಇಲ್ಲ ಕೂಸು. ವರ್ಷಗಳಾಗ್ತಾ ಇವೆ, ಮಗು ಬರ್ತಾನೇ ಇಲ್ಲ. ಅವರಪ್ಪನಿಗೆ ಬೇಜಾರಾಯಿತಂತೆ. ಆ ಮಗುವನ್ನೇ ಕೇಳೋಣ ಅಂತ, ಯಾಕೆ ಒಳಗೆ ಕೂತಿದ್ದೀಯ, ಯಾಕೆ ಬರಲ್ಲ ಅಂತ ಕೇಳಿದ್ರಂತೆ. ಕೇಳಿದ್ರೆ ಆ ಮಗು ಬಾಯಿ ಬಿಟ್ಟು, ನಾನು ಹೊರಗೆ ಬಂದ್ರೆ ಕಂಡೀಷನ್ ಮೇಲೆ ಬರ್ತೇನೆ. ಏನದು, ನಾನು ಹೊರಗೆ ಹೆಜ್ಜೆ ಹಾಕಿದ ದಿವಸದಿಂದ ಪ್ರತಿ ದಿವಸ ಬ್ರಾಹ್ಮಣರಿಗೆ ಒಂದು ಆಕಳು ದಾನ ಮಾಡಬೇಕು, ನೀವು ಒಪ್ಪೋದಾದ್ರೆ ಬರ್ತೀನಿ. ಸರಿ ಬಾ ತಾಯಿ ಅಂತ ಹೇಳಿದಕ್ಕೆ, ಬಂದ ಕಾಲಕ್ಕಿಂತ ನಿತ್ಯ ಗೋದಾನ ಮಾಡಿದವಳು ಅಕ್ರೂರನ ತಾಯಿ. ಅಂಥ ಅಪ್ಪ ಅಮ್ಮಂದ್ರೆ ಹುಟ್ಟಿದ ಅಕ್ರೂರ ಹೇಗಿರುತ್ತಾನೆ ಅಂದ್ರೆ, ಸದಾ ಯಜ್ಞಗಳು ಬ್ರಾಹ್ಮಣರಿಗೆ ಭೂರಿ ದಕ್ಷಿಣ. ಬ್ರಾಹ್ಮಣರಿಗೆ ಕೈ ತುಂಬ ಕೊಟ್ರೆ ಸಾಕು, ಖುಷಿಯೋ ಖುಷಿಯಂತೆ. ಅಂಥವ ಅಕ್ರೂರ. ಅಂಥ ಅಕ್ರೂರ ಕೃಷ್ಣನ ಹತ್ರ ಬರ್ತಾ ಇದ್ದಾನೆ. ಅಂದ್ರೆ ನಮ್ಮ ಬುದ್ಧಿಯು ಕೂಡ ಹಾಗಾಗಬೇಕು. ಭಗವಂತ ನಮ್ಮ ಹತ್ರ ಬರಬೇಕಾದ್ರೆ ನಾವು ಬುದ್ಧಿ ಎಂಬ ಅಕ್ರೂರನ ದೇವರ ಕಡೆಗೆ ಕಳಿಸಿದರೆ ನಮ್ಮ ಬುದ್ಧಿ ಕ್ರೂರತನ ಬಿಟ್ಟಿರಬೇಕು. ವಿಶೇಷ ಭಗವಂತನ ಚಿಂತನೆ ಮಾಡಬೇಕು, ಕೈಯೆತ್ತಿ ದಾನ ಮಾಡಬೇಕು. ಹೌದಾ, ಅಂಥ ಬುದ್ಧಿ ನಮಗೆ ಬಂದರೆ ದೇವ ಬರ್ತಾನೆ ಅಂತ. ಅಕ್ರೂರ ಬರ್ತಾ ಇದ್ದಾನೆ. ವೃಂದಾವನಕ್ಕೆ ಬಂದ, ತಲೆಯಲ್ಲೆಲ್ಲ ಕೃಷ್ಣ ತುಂಬಿದ್ದಾನೆ. ದೇವ ಎಂಬ ಎಚ್ಚರ ಇದೆ, ಭಗವಂತ ಎಂಬ ಎಚ್ಚರ ಇದೆ. ಅಲ್ಲಿ ನೋಡತಾನಂತೆ, ಆ ಮಣ್ಣಲ್ಲಿ ಕೃಷ್ಣನ ಹೆಜ್ಜೆ ಗುರುತು ಕಾಣಿಸ್ತಾ ಇವೆ. ಅರ್ಥ ಆಗಿಲ್ಲಲ್ಲ, ಸಬ್ಜೆಕ್ಟ್ ಇಷ್ಟಿದೆ. ನಿಮಗೂ ಮನೆ ಮುಂದೆ ಮಣ್ಣು ಹಾಕೋಣ. ಆ ಮಣ್ಣಲ್ಲಿ ನಿಮಗೆ ಬೇಕಾದವರು ಹೆಜ್ಜೆ ಇಟ್ಟು ಹೋಗ್ಲಿ, ನಾಲ್ಕೈದು ಜನ ತಿರುಗಲಿ, ನಿಮ್ಮವರು ಹೆಜ್ಜೆ ಇಟ್ಟು ಹೋಗ್ಲಿ, ಆ ಹೆಜ್ಜೆ ಗುರುತು ನೋಡಿ ನಮ್ಮವರದ್ದು ಅಂತ ನೀವು ಗುರುತಿಡ್ಲಿಕ್ಕಾಗುತ್ತಾ? ಒಂದು ವೇಳೆ ಗುರ್ತು ಹಿಡಿಯಬೇಕಾದ್ರೆ ಏನ್ ಬೇಕು ಹೇಳಿ? ಎಷ್ಟು ಪರಿಚಯ ಇರಬೇಕು? ಎಷ್ಟು ಹಾಗಲ್ವಾ ಹೇಳ? ಹೆಜ್ಜೆ ಗುರುತು ಇವರದ್ದೇ ಅಂತ ಹೇಳಬೇಕಾದ್ರೆ ಆ ಕಾಲಿನ ಪರಿಚಯ ಇರಬೇಕು. ವ್ಯಕ್ತಿ ಮುಖ ಅಲ್ಲ, ಕಾಲನ್ನ ನೋಡಿರ್ಬೇಕು. ಯಾರನ್ನ ನೋಡ್ತೀವ? ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಅಪ್ಪ ಅಮ್ಮ ಆದ್ರೂ ಈ ಬೆರಳುಗಳು ನೋಡ್ತಾ ಕೊಡ್ತೀವ, ಯಾರದು ನೋಡಲ್ಲ ನಾವು. ಆದರೆ ದೇವರ ಪಾದವನ್ನ ಹೃದಯದಲ್ಲಿ ಸದಾ ಚಿಂತನೆ ಮಾಡುವ ಭಕ್ತರಿಗೆ ಆ ಪಾದ ಉಗುರು ಹೇಗಿದೆ ಎಲ್ಲ ಗೊತ್ತು. ಅದು ಮುದ್ರೆ ಬಿದ್ರೆ ಮುದ್ರೆ ಹೇಗಿರುತ್ತೆ, ಆ ಪಾದ ಎಷ್ಟು ವರ್ಷಗಳು ನೋಡಿ 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 ಮೈಂಡ್ ಅಲ್ಲಿ ಪ್ರಿಂಟ್ ಆಗಿದೆ ಅವರಿಗೆ ಕೃಷ್ಣನ ಪಾದ. ಹಾಗಾದ್ರೆ ಕೃಷ್ಣನ ಪಾದದ ಗುರುತು ಅಂದ್ರೆ ಎಸ್ ಅಂತ ಹೇಳಬೇಕಾದ್ರೆ ಅದು ಎಷ್ಟು ಚಿಂತನೆ ಆತನ ಪಾದನ ಕುದು ಮಾಡಿರ್ತಾರೆ. ಈ ಅರ್ಥ ಆಯ್ತಾ? ಅಕ್ರೂರ ಅಂದ್ರೆ ಇದು ಅಕ್ರೂರನ ಪರಿಚಯ. ಸರಿಯಪ್ಪ, ಅಂಥವ್ರು ಯಾರಿರ್ತಾರೆ ನಮ್ಮ ಮಧ್ಯ ಅಂದ್ರೆ, ಹಾ ಚೂರು ಬನ್ನಿ ಎಲ್ಲಿಗೆ, ಪುರಂದರದಾಸರ ಮನೆ. ಮನೆ ಸುತ್ತು ಯಾರೋ ಬರ್ತಾ ಇದ್ರು, ಮನೆ ಸುತ್ತು ಚೆನ್ನಾಗಿ ನೀರೆಲ್ಲ ಹಾಕಿ ರಂಗೋಲೆ ಹಾಕಿ ಹೋಗ್ತಾ ಇದ್ರು. ಪುರಂದರದಾಸರ ಹೆಂಡತಿಗೆ ಯಾವಾಗ ಬಂದು ಕೂಡಲೇ ಎಲ್ಲ ಯಾರೋ ಹಾಕಿ ಹೋಗ್ತಾ ಇದ್ದಾರೆ, ಯಾರಪ್ಪ? ಒಂದು ದಿವಸ ಗೊತ್ತಿ ಕಥ ನಿಮಗೆ. ನೋಡಿದ್ರೆ ಗಂಗಾದಿ ದೇವತೆಗಳೆಲ್ಲ ಬಂದು ಪುರಂದರದಾಸರ ಮನೆ ಮುಂದೆ ರಂಗೋಲಿ ಹಾಕಿ ಹೋಗ್ತಾ ಇದ್ರು. ಈ ಕಥೆ ಗೊತ್ತು, ಇನ್ನೊಂದು ಕಥೆ ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಬಂದೆ. ಒಂದ್ ದಿವಸ ಭಿನ್ನ ಬೇಗ ಎಚ್ಚರ ಆಯಿತು. ಎಚ್ಚರ ಆದರೆ ಆ ಪುರಂದರದಾಸರ ಕುಟೀರ ಸುತ್ತು ಯಾರೋ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ, ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ. ಈಗ ಈ ರಾತ್ರಿ ಹೊತ್ತು ಈ ಬೆಳಗಿನ ಜಾವ ಯಾರು ಹಾಕ್ತಾ ಇದ್ದಾರೆ? ಸಂಶಯ ಬಂದು ಮಗನನ್ನು ಎಬ್ಬಿಸಿ, ಒಬ್ಬಳೆ ಹೆಂಗಸು ಹೋಗ್ಬೇಕಲ್ಲ ಹೊರಕ್ಕೆ, ಮಗನನ್ನು ಎಬ್ಬಿಸಿ ದೀಪ ಹಿಡ್ಕೊಂಡು ಹೋಗಿ ಆ ವ್ಯಕ್ತಿ ಮುಖಕ್ಕೆ ಹಿಡಿದಾಳೆ. ಯಾರು ಅಂದ್ರೆ ಆ ನೋಡಿದ ಮಗು ಇದೆಯಲ್ಲ, ಯಾರು ತಾಯಿ ಜೊತೆಗೆ ಹೋದ ಮಗು, ಆ ಮಗು ಪದ್ಯ ಬರೆಯುತ್ತೆ. ಯಾರು? ಗುರುಪುರಂದರದಾಸರು, ಪುರಂದರದಾಸರ ಮಕ್ಕಳು, ಅವರು ಪದ ಬರೆಯುತ್ತಾರೆ. ಅವರು ಪತಿಗೆ ಪೇಳಬೇಡಮ್ಮ ಅಂತ ಆ ವ್ಯಕ್ತಿ ಹೇಳಿದ್ದು. ನಿನ್ ಗಂಡನಿಗೆ ಹೇಳಬೇಡ, ನಾನು ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದೀನಿ ಅಂತ, ನಾನು ನೋಡಿದೆ ಅವ್ರು ಹೆಜ್ಜೆ ನಮಸ್ಕಾರ ಹಾಕೋದು ಅಂತ ಇವರು ಸ್ಟ್ಯಾಂಪ್ ಹಾಕಿ ಬರೀತಾರೆ. ಮಗ ಅಲ್ವಾ, ಯಾರದು ಅಂದ್ರೆ ವ್ಯಾಸರಾಜು. ಎಂಥ ಗತ್ತರಿ ಅದು. ದಾಸರು ಅಂದ್ರೆ ನೋಡಿ, ದಾಸರು ಅಂದ್ರೆ ಏನು ಬರದೇ ಇರುವಂತ ಪೇಟ ಕಟ್ಕೊಂಡು ತಿರುಗೋರು ಅಂತ ಹೇಳ್ತಾರೆ ಇಡೀ ಜಗತ್ತು. ಈಗಲೂ ಸರಿ, ಯಾರಾದ್ರೂ ಪಂಡಿತ ಅಂತ ಕರಿಬೇಕಾದ್ರೆ ವ್ಯಾಸತ್ರಯ ಓದಿದ್ಯಾ, ನಯಾಮೃತ, ತರ್ಕತಾಂಡವ, ಚಂದ್ರಿಕಾ ಓದಿದ್ಯಾ? ಹಾ ಸರಿ ಬಾ, ಇಲ್ಲವಾ ಹೋಗಾಚೆಗೆ, ಡಿಸ್ಕಾರ್ಡ್ ಮಾಡಿಬಿಡುತ್ತಾರೆ. ಅಂತಹ ಗ್ರಂಥಗಳನ್ನ ರಚನೆ ಮಾಡಿದವರು ಹೇಗಿರ್ಬೇಕ್ರಿ? ಅಂಥವರು ಬಂದು ಹೆಜ್ಜೆ ನಮಸ್ಕಾರ ಆಗ್ಬೇಕಾದ್ರೆ ಇವ್ರ ಗತ್ತೆ ಹೇಗಿರ್ಬೇಕು? ಆಯಿತು, ಅಲ್ಲಿವರೆಗೆ ನಿಂತಿಲ್ಲ ಸಬ್ಜೆಕ್ಟು. ಹಾ, ಇಷ್ಟ ಆದ ಕೂಡಲೇ ಅವ್ರು ಹೇಳಿದ್ರಂತೆ, ನಿಮ್ ಗಂಡನಿಗೆ ಹೇಳಿಬಿಟ್ರೆ ನಾನು ಗುರುಸ್ಥಾನದಲ್ಲಿದ್ದೇನೆ ಹೊರಗೆ, ಇವರು ಹೊಟ್ಟೆಯಲ್ಲೇ ನನಗೆ ಪಾಠ ಹೇಳಿದ ಗುರುಗಳು, ಪ್ರಹ್ಲಾದನಾಗಿದ್ದಾಗ 100 ವರ್ಷಗಳು ಪಾಠ ಹೇಳಿದರಮ್ಮ ನಿನ್ ಗಂಡ ನನಗೆ, ನಾರದರಾಗಿ ಅವರೇ ಬಂದಿದ್ದಾರೆ, ನನಗ್ ಗೊತ್ತು ಅವ್ರು ಯಾರು ಅಂತ. ನಾನ್ ಯಾರಂತ ಅವ್ರಿಗೂ ಗೊತ್ತು, ಆದರೆ ಹೀಗೆ ತಿರುಕತಾ ಇದ್ದು ನೋಡಿದರೆ ಹೊರಗಿನವರೆಲ್ಲ ಗುರುಗಳು ಬಂದು ಶಿಷ್ಯನಿಗೆ ನಮಸ್ಕಾರ ಮಾಡ್ತಾರೆ ಅಂತ ಹೇಳಿ ಬೇಡ ಅಂತಾರೆ, ಹೇಳ್ಬೇಡ. ಇಷ್ಟೊಂದು ಕುಳೆ ಹಾಕಿ ನಂಗೆ ಯಾಕಪ್ಪ ಅಂತ ಸುಮ್ಮನೆ ಇದ್ಬಿಟ್ಲು. ಅಷ್ಟರೊಳಗೆ ಪುರಂದರದಾಸರು, ಅವರು ಯಾವತ್ತು ನೋಡಿದ್ರು ಅವತ್ತು ಪುರಂದರದಾಸರು ಬರ್ತಾ ಇದ್ದಾರೆ ಹೊರಗೆ. ಒಂದು ಕುಳ್ಳೆ ಏನಿರುತ್ತೆ ನೀವು ನೋಡಿರ್ಬೇಕು, ಮಣ್ಣಲ್ಲಿ 10 ಜನ ನಡೆದ್ರೆ ಇವರದ್ದು ಒಂದು ಗುರುತಾಗತ್ತಾ? ನೋಡ್ತಾರಂತೆ ಪುರಂದರದಾಸರು, ಆ ಗುರುತನ್ನು ನೋಡ್ತಾರಂತೆ. ನೋಡಿ ಹೆಂಡತಿನ ಕರೀತಾ ಇದ್ದಾರೆ, ಏ ಇಲ್ಲಿ ಬಾ, ಯಾರು ಬಂದಿದ್ರು ಇಲ್ಲಿ ಈ ರಾತ್ರಿ ಹೊತ್ತರಲ್ಲಿ ಯಾರು ಬಂದಿದ್ರು ಹೇಳು. ಆಕೆಗೆ ನುಂಗ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ, ಏನು ಹೇಳ್ಬೇಕು, ಅವ್ರು ಬೇಡ ಅಂತಾರೆ, ಇವ್ರು ಹೇಳಂತಾರೆ. ಯಾಕ್ರಿ ಹಂಗ ಕೇಳ್ತೀರಾ ಅಂದ್ರೆ, ಈ ಹೆಜ್ಜೆ ಗುರುತು ವ್ಯಾಸರಾಜರದ್ದೇ, ಕನ್ಫರ್ಮೇಶನ್ ನೋಡು ಹೇಗೆ ಹೊಳಿತಾ ಇದೆ, ಹೊಳಪು ಕಾಣಿಸ್ತಾ ಇದೆ ನೋಡು, ಆ ಬೆರಳು ಹೀಗಿದೆ ಹೀಗಿದೆ, ಈ ಗುರುತು ಹೀಗೆ ಬಿದ್ದಿದೆ, ಇದು ವ್ಯಾಸರಾಜರದ್ದೇ ಅಂದ್ರೆ, ವ್ಯಾಸರಾಜರ ಪಾದವನ್ನ ದೀಕ್ಷೆಯಿಂದ ನೋಡಿ ನೋಡಿ ಗುರುಪಾದವನ್ನ ತಲೆಯಲ್ಲಿ ಹೇಗಿಟ್ಟುಕೊಂಡಿರಬೇಕು ಆ ಮಹಾನುಭಾವರು, ಇದು ಗುರುಭಕ್ತಿ ಅಂದ್ರೆ. ಅದು ನೋಡಿ ಹೇಳಿದರೆ ಆಕೆ ಅಂದ್ಲಂತೆ, ನೀವು ಹೇಳಿದ್ದು ಸರಿಯೇ, ವ್ಯಾಸರಾಜರು ಹೀಗೆ ಬಂದಿದ್ರು. ಅವಾಗ ಓಡಿ ಹೋಗಿ ಸಭೆಯಲ್ಲಿ ವ್ಯಾಸರಾಜರ ಸ್ತೋತ್ರ ಮಾಡಿದ್ರು ಪುರಂದರದಾಸರು ಅಂತ ಹೇಳ್ತಾರೆ. ಅದು ಗುರು ಶಿಷ್ಯ ಬಾಂಧವ್ಯ ಅಂದ್ರೆ ಹಾಗೆ. ಹಾಗೆ ಅಕ್ರೂರು ಬರ್ತಾ ಇದ್ದಾನೆ, ಆ ಮಣ್ಣಲ್ಲಿ ಕೃಷ್ಣನ ಪಾದ ಮುದ್ರೆ ಕಾಣಿಸ್ತಾ ಇದೆ. ಹೇಗ್ರಿ ಕಾಣಿಸುತ್ತೆ ಅಂದ್ರೆ, ತಪೋದೃಷ್ಟಿಯಿಂದ ದೇವರ ಪಾದ ಹೊಳೆಯುತ್ತಾ ಕಾಣಿಸ್ತು. ನಾವು ಹೋದ್ರೆ ಮಣ್ಣೆ ಕಾಣಿಸುತ್ತೆ, ಏನು ಕಾಣಿಸಲ್ಲ, ಅವರಿಗೆ ದೇವರ ಪಾದ ಕಾಣಿಸ್ತಾ ಇದೆ. ಧ್ವಜ, ವಜ್ರ, ಅಂಕುಶ, ಪದ್ಮ ಎಲ್ಲ ಕಾಣಿಸ್ತಾ ಇದೆ. ನೋಡಿದ್ರು ಇದ್ರ ಮೇಲೆ ಕಾಲಿಟ್ಟು ಹೇಗೆ ಹೋಗ್ಲಪ್ಪ ಅಂತ ನೋಡಿ ಉರುಳಾಡ್ತಾ ಹೊರಡುತ್ತೆ. ಹೇಗೆ ಆ ತಿರುಪತಿ ಬೆಟ್ಟ ನೋಡಿದಾಗ ಕಾಲಿಡಲಾರದೆ ಮೊಣಕಾಲಿಂದ ಹೇಗೆ ಹೋದ್ರು ವ್ಯಾಸರಾಜರು, ಹಾಗೆ ಅಲ್ಲಿ ಎಲ್ಲಿ ಕಾಲಿಡ್ಲಿಕ್ಕೂ ಕೃಷ್ಣನೇ ಓಡಾಡಿದ್ದಾರೆ. ಎಲ್ಲಿ ನೋಡಿದ್ರೆ ಅದೇ ಕೃಷ್ಣನ ಹೆಜ್ಜೆ ಮೇಲೆ ಕಾಲಿಟ್ರೆ ಗತಿ ಏನು? ಅದಕ್ಕೆ ಉರುಳಾಡ್ತಾ ಬಂದ್ರಂತೆ. ಉರುಳಾಡಿ ಇನ್ನು 7 ಕಾಲಕ್ಕೆ ಎದುರೀಗ ಕೃಷ್ಣ ಹೇಗಿದ್ದ ಅಂದ್ರೆ, ಹೇಳ್ತಾರೆ ದೇವರು ದರ್ಶನ ಕೊಡುವ ಪೋಶ್ಚರೇ ನಮಗೆ ಫಲ ಕೊಡುತ್ತೆ ಅಂತ. ಆಕಳ ಹಾಲನ್ನ ಕರೀತಾ ದರ್ಶನ ಕೊಟ್ಟ ಅಂದ್ರೆ, ಅಪರೋಕ್ಷ ಜ್ಞಾನ ಕಟ್ಟಿಟ್ಟ ಬುತ್ತಿ, ನನ್ನ ಪಾದ ಧೂಳಿಯಲ್ಲಿ ಉರುಳಾಡಿದವನಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅಂತ ತೋರಿ ಕೊಡತ್ತಾ ದರ್ಶನ ಕೊಟ್ಟ. ಅಪ್ಪಿಕೊಂಡ, ಕರ್ಕೊಂಡು ಹೋದ್ರು ಬಲರಾಮ ಕೃಷ್ಣರು. ಎಲ್ಲ ಮಾತಾಡ್ತಾ ಇದ್ದಾರೆ, ಮಾತಾಡೋ ಕಾಲಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅಕ್ರೂರ. ಹರಿವಂಶದಲ್ಲಿ ಬರುತ್ತೆ, ಕೃಷ್ಣ ಯಾವಾಗೋ ನೋಡಿದ್ದು ನಿನ್ನ, ಹುಡುಗಿದ್ದಾಗ ನೋಡಿದ್ದು, ಚಿಕ್ಕ ಮಗುವಿದ್ದಾಗ ನೋಡಿದ್ದು. ಎಲ್ಲಿ? ನಂದಗೋಪ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟನಲ್ಲ, ಯಾರು ವಸುದೇವ ಬಿಟ್ಟರಲ್ಲ, ಆಗಲೇನೆ ಆ ನೋಡಿದ್ರಂತೆ ಕೃಷ್ಣನನ್ನ. ಮತ್ತೂ ನೋಡಲೇ ಇಲ್ಲ, ಕಂಸ ಬೀಳಲಿಲ್ಲ, ಹೋದ್ರೆ ಕೊಂದು ಹಾಕ್ತೀನಿ ಅಂತ ಹೇಳಿದ್ದ. ಮತ್ತೆ ಡೌಟ್ ಬರಲ್ಲ ನಮಗೆ, ಆ ಕೃಷ್ಣನ ಪಾದಕ್ಕೂ ಈ ಕೃಷ್ಣನ ಪಾದಕ್ಕೂ ಡಿಫರೆನ್ಸ್ ಇದೆಯಲ್ಲ, ಮತ್ತೆ ಈ ಪಾದ ಹೇಗೆ ಗುರುತು ಸಿಕ್ತು ಅಂದ್ರೆ, ಧ್ಯಾನದಲ್ಲಿ ಕೃಷ್ಣನ ಪಾದ ಕಂಡವರು ಅಂತ ರಿಸಲ್ಟ್ ಗೊತ್ತಾಗಲ್ಲೇನ್ರಿ, ಅಂದರೆ ಎಂಥ ಅದ್ಭುತ ಭಕ್ತ ಕೃಷ್ಣ ನೋಡಿ ಹೇಳ್ತಾ ಇದ್ದಾನೆ, ಕೃಷ್ಣ ಬಹಳ ಚೆನ್ನಾಗಿದ್ದೀಯಪ್ಪ, ಎಷ್ಟು ಚೆನ್ನಾಗಿದೆಯೋ, ಎಷ್ಟು ಚೆನ್ನಾಗಿ ಅಷ್ಟಪುಷ್ಟವಾಗಿದೆಯಾ, ಎಲ್ಲಾ ದೈತ್ಯರನ್ನ ಕೊಂದಿಯಂತೆ, ಎಲ್ಲಾ ಕಥೆ ಕೇಳಿದೆ, ಏನು ಮಾತು ಕಥೆ ನಡೀತಾ ಇದೆ ನಡೀತಾ ಇದೆ, ಏನು ಸುಮ್ಮನೆ ಇಲ್ಲ, ಚೆನ್ನಾಗಿ ಬೈತಾನೆ ಅಕ್ರೂರ ಕೃಷ್ಣನನ್ನ. ನೀನು ಇಲ್ಲಿ ಚೆನ್ನಾಗಿ ಎಲ್ಲರ ಹಾಲು ಮೊಸರು ಬೆಣ್ಣೆ ತಿಂದುಕೊಂಡು ಚೆನ್ನಾಗಿದೀಯ, ಬಂದವನ್ನೆಲ್ಲ ಕೊಂದ್ಕೊಂತ, ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ ಗೊತ್ತಾ, ಇಂಥ ಮಾತುಗಳು ಹೇಳ್ತಾನೆ. ಅಪ್ಪ ಅಮ್ಮ ಅಂದವರು ಮಕ್ಕಳನ್ನ ಪಡೆದ ಮೇಲೆ ಅವರಿಂದ ಚೂರಾದ್ರೂ ಶಾಂತಿ ಬಯಸ್ತಾರಲ್ಲ, ನಿನ್ನ ಪಡೆದ ಮೇಲೆ ದಿನಾಗೂ ಕುದಿತಾ ಇದ್ದಾರೆ, ದಿನಾಗ್ಲೂ ಕರೀತಾನೆ, ಸಭೆಯಲ್ಲಿ ಯಾವುದೋ ಒಂದು ಮಾತು ತೆಗೀತಾನೆ, ನಮ್ಮಲ್ಲಿ ಇರ್ತಾರೆ, ಏನೋ ಒಂದಾಗಿರುತ್ತೆ, ಏನೋ ಒಂದು ಮಾತು ತೆಗಿತಾರೆ, ಮತ್ತ ಅಲ್ಲಿಗೆ ಬರ್ತಾರೆ, ಮತ್ತು ಹೇಳ್ತಾರೆ ನಿಮ್ ಅನ್ಬೇಕು ಅಂತ ನಾನು ಅಂದಿಲ್ಲ, ವಿಷಯ ಹೇಳಿದೆ, ಮತ್ತು ಅಲ್ಲಿಗೆ ಬರ್ತಾ ಇರ್ತಾನೆ ಅಲ್ವಾ. ಈ ಒಂದು ಟಾರ್ಚರ್ ಇರುತ್ತೆ, ಈ ಬಹಳ ಮೆಂಟಾಲಿಟಿ ಬಹಳ ಕಷ್ಟ, ಅವ್ರ ತಲೆಯಲ್ಲಿ ಏನೋ ಕೂತಿರುತ್ತೆ, ನಮ್ಮ ಮೇಲೆ ಸಿಟ್ಟು ಕೂತಿರುತ್ತೆ, ಅದು ಹೆಣ್ಣು ಗಂಡು ತಾನು ಹೇಳ್ತಾ ಇಲ್ಲ, ವ್ಯಕ್ತಿಯ ಮೆಂಟಾಲಿಟಿಗೆ ಹೇಳ್ತಾ ಇರ್ತೇನೆ, ಅದು ಒಳ ಕೂತಿರುತ್ತೆ, ಹೇಳಲ್ಲ, ಇಂಡೈರೆಕ್ಟ್ ಮಾತುಗಳು ಪ್ರಯೋಗ ಮಾಡ್ತಾ ಇರ್ತಾರೆ. ಅದು ಕೇಳಿದ ಕಾಲಕ್ಕಿಂತ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ, ಏನು ಕಾರಣ ಏನು ಕಾರಣ ಅಂತ ಸುತ್ತು ಬಿದ್ದು 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 ಕೇಳಿದ್ರು ಹೇಳಲ್ಲ, ಕೊನೆಗೆ ಮಾರನೇ ದಿವಸ ಬಿಡಿ ನೀವು ಹೀಗೆ ಹೇಳಿದ್ರಿ, ಮೊದಲೇ ಹೇಳ್ಬೋದಾಗಿತ್ತಲ್ಲ, ಒಳೆಯಿಕೊಂಡು ಮೊತ್ತ ಹೇಳ್ತಾ ಇರ್ತಾರೆ. ಈ ಸ್ವಭಾವ ಇರುತ್ತೆ, ಇದು ಕಂಸನ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ, ಕಂಸ ಅವರದ್ದೇ ಸ್ವಭಾವ ಅಲ್ಲಿ. ಸರಿ, ಈ ಕಂಸ ದಿನಾಗೂ ಕರೀತಾನೆ, ಯಾವುದೋ ಒಂದು ವಿಷಯದಲ್ಲಿ ಸಭೆಯಲ್ಲಿ ಇವನು ಕೂಡ್ತಾನೆ, ನಾನಾ ಚಪ್ರಾಸಿಗಳೆಲ್ಲ ಸಿಂಹಾಸನದಲ್ಲಿ ಕೂತಿರ್ತಾರೆ ದೈತ್ಯರು, ಇವರಿಬ್ಬರು ನಿಂತಿರಬೇಕು ಸಂಕೋಲೆಯಿಂದ. ಮಧ್ಯದಲ್ಲಿ ಹೇಳುತ್ತಾನೆ, ಸತ್ಯ ಅಂದ್ರೆ ನಿಮ್ಗೆ ಗೊತ್ತಾ, ನೋಡಿ ಇವರಿಬ್ಬರಿದ್ದಾರೆ ನೋಡಿ, ನನಗೆ ಆ ಎಂಟನೇ ಮಗನನ್ನ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಿ ಬೇರೆ ಕಳಿಸ್ಬಿಟ್ರು ನೋಡಿ, ಇಂಥವರನ್ನ ನಂಬಬೇಕು ನೋಡಿದ್ರಾ. ವಸುದೇವ ಮೊದಲೇ ಬಹಳ ಮೃದು ವ್ಯಕ್ತಿತ್ವ, ದಿನಾಗೂ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರೆ ಇಬ್ಬರು ಕಣ್ಣಲ್ಲಿ ದಳ ದಳ ನೀರು ಹಾಕ್ತಾ ಕೃಷ್ಣ ಬರುವವರೆಗೂ ಕಾದ್ರು. ಮತ್ತೆಂಥ ಪರಿಸ್ಥಿತಿ ಅದು, ಅಕ್ರ ಹೇಳ್ತಾ ಇದ್ದಾನೆ, ನಿನ್ನಂಥ ಮಗನನ್ನು ಪಡೆದು ಆ ಅಪ್ಪ ಅಮ್ಮಂದರಿಗೆ ಇಂಥ ಸ್ಥಿತಿ ಬಂತು ಅಂತ ಹೇಳಿದ್ರೆ ಅರ್ಥ ಏನು, ನೀನಿದ್ದು ಉಪಯೋಗವಿಲ್ಲ ಅಂತ ಅನ್ನದೆ ನೋಡು ಕೃಷ್ಣ ಅಂದ. ಅಲ್ಲಿ ಹೇಳುತ್ತಾರೆ ಕೃಷ್ಣನಿಗೆ ಸಿಟ್ಟು ಬಂತ ಅಕ್ರೂರ ಹೇಳಿದ್ದಕ್ಕೆ, ಅಂದರೆ ಚೂರು ಬರಲಿಲ್ಲಂತೆ, ನಕ್ಕು ಸರಿ ಬಹಳ ಚೆನ್ನಾಗಿ ಹೇಳಿದ್ಯಾ ಹೋಗೋಣ. ಅದಕ್ಕೆ ಹೇಳ್ತಾರೆ ಕೃಷ್ಣನಿಗೆ ಸಿಟ್ಟು ತರಿಸಲಿಕ್ಕೆ ಪ್ರಯತ್ನ ಪಟ್ಟು ಸುಸ್ತಾದವರೇ ಭೀಷ್ಮಾಚಾರ್ಯರು, ಬಾಣದಿಂದ ಹೊಡೆದು 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 ಮಾಡಿದ್ರು. ಕೃಷ್ಣನಿಗೆ ಸಿಟ್ಟು ತರಿಸಲಿಕ್ಕೆ ಪ್ರಯತ್ನ ಪಟ್ಟವರೇ ದೂರ್ವಾಸರು, ಪಾಯಸ ಕುಡಿಯಲಿಕ್ಕೆ ಏನು ಬಡಿಸ್ತಾ ಇದ್ರೆ ಅಡಿಗೆ ಮಾಡಿ ಆ ಪಾಯಸ ಪಾತ್ರೆಯನ್ನೇ ಎತ್ತಿ ಕುಡಿದು ಬಿಟ್ರು. ಅರ್ಧ ಕುಡಿತಾ ಕೃಷ್ಣ ಇದ್ರೆ ಬಾ ಅಂತ ಕರೆದು ಕೃಷ್ಣನ ತಲೆ ಮೇಲೆ ಸುರಿದು ಬಿಟ್ರು. ನಾನಾ ಭೀಕರ ಮಾಡಿದ್ರು, ಏನು ಕೃಷ್ಣನಿಗೆ ಸಿಟ್ಟು ತರಿಸಬೇಕು ಅಂತ. ಕೊನೆಗೆ ರಥಕ್ಕೆ ಕೃಷ್ಣನನ್ನ ರುಕ್ಮಿಣಿಯನ್ನ ಕಟ್ಟಿ ಕರ್ಕೊಂಡು ಹೋಗ್ರಿ, ಕುದುರೆಗಳನ್ನು ತೆಗೆದು ಚಾವಟಿಯಿಂದ ಹೊಡಿತಾ ಇದ್ದಾರೆ, ಸಿಟ್ಟು ಬರಬೇಕು ಅಂತ. ಏನಾಗ್ಲಿಲ್ಲ, ಅದರಲ್ಲಿ ರುಕ್ಮಿಣಿ ದೇವಿ ಆಕೆಗೆ ಚಾವಟಿ ಬೀಳುತ್ತಾ, ಲಕ್ಷ್ಮೀದೇವಿ ಬಿದ್ದಂತೆ ಮಾಡಿ ಬಿದ್ದು ಬಿಟ್ಲಾಕೆ, ಬಿದ್ದರೆ ಕೃಷ್ಣನೂ ಬಿದ್ದುಬಿಟ್ಟ, ಒಬ್ರು ಬಿದ್ದರೆ ಬಿಡ್ಬೇಕಲ್ಲ, ಈತ ಬಿದ್ದ. ಬಿದ್ದಾಗ ಹೋಗಿ ಓಡಿ ನೋಡ್ತಾರಂತೆ ಕೃಷ್ಣನ ಮುಖದಲ್ಲಿ ಜೋರು ಸಿಟ್ಟು ಬಂತ. ಆತನಿಗ ಹೆಂಡತಿನ ಹೊಡೆದ್ರೆ ಹೆಂಡತಿ ಬಿದ್ದರೆ ಸಿಟ್ಟು ಬರುತ್ತಾ ಇಲ್ಲ, ನಗ್ತಾ ಇದ್ರಂತೆ. ಆವಾಗ ಸುಸ್ತಾಗಿ ಕೃಷ್ಣ ನೀ ಸಿಟ್ಟೇ ಬರಲ್ಲೋ ಅಂತ ಹೋದಿರುತ್ತ ಯಾರು ದೂರ್ವಾಸ. ಇಂಥ ಕೃಷ್ಣ ಅಕ್ರೂರ ಹೇಳಿದ ಮಾತಿಗೆ ಸಿಟ್ಟು ಬರುತ್ತಾ ಮಹಾನುಭಾವನಿಗೆ, ಸಿಟ್ಟೇ ಬರಲಿಲ್ಲ. ಅಕ್ರೂರ ನಾನು ಏನು ಮಾಡಿದ್ರೂ ಒಳ್ಳೆಯದಕ್ಕೆ ಮಾಡುತ್ತೇನೆ, ಈ ಒಂದು ಸೂತ್ರ ಪ್ರಾಣೇಶದಾಸರ ಹೇಳ್ತಾರೆ. ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು, ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಕಾಲ್ ಮುರದ ಸ್ವಾಮಿ, ಸುಮ್ಮನೆ ಇರ್ತೀವ, ಯಾಕೆ ಮುರದಿಯಾ ಯಾಕೆ ಮುರದಿಯಾ ಅಂತ ಜಗಳ ಶುರು ಆಗಿ ದೇವರು ಸರಿ ಸ್ವಾಮಿ ಕಾಲ್ ಮುರದಿಯಾ, ನೀ ಬಹಳ ಕರುಣಾವಂತ, ನನ್ನ ಮೇಲೆ ಕರುಣೆ ಇದ್ದದ್ದಕ್ಕೆ ಕಾಲ್ ಮುರದಿಯೋ ಅಂತ ಬರುತ್ತಾ ಜನ್ಮದಲ್ಲಿ ನಮಗೆ, ಅಪ್ಪ ನಾನೇ ಬರಲ್ಲ ಬಂತ ಪಾಸ್ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ಏನು ಕೊಟ್ಟರು ಒಳ್ಳೆಯದಕ್ಕೆ, ಆ ಥರ ಸ್ವಾಮಿ ವಿಶೇಷವಾಗಿ ಅಕ್ರೂರನ ಜೊತೆಗೆ ತಾನು ಹೊರಡ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಇಷ್ಟು ಕಾಲ ಆಟ ಆಡಿ, ಇಷ್ಟು ಕಾಲ ತಮ್ಮ ಮನಸ್ಸಲ್ಲಿ ಮುದ್ರೆ ಹಾಕಿ, ಈ ಕೃಷ್ಣ ಹೊರಟೇ ಹೋಗ್ತಾ ಇದ್ದಾನಲ್ಲ, ಕುದ್ದದ್ದೇ ಗೋಪಿಕಾಸ್ತ್ರೀಯರು. ಇವ ಅಕ್ರೂರ ಅಲ್ಲ, ಮಹಾಕ್ರೂರ, ಕೃಷ್ಣನ ದೂರ ಮಾಡ್ತಾ ಇದ್ದಾನೆ ನಮ್ಮ ಜೊತೆಗೆ. ಆದ್ದರಿಂದ ಎಲ್ಲರೂ ಬಂದು ಸ್ಟ್ರೈಕ್, ರಥಕ್ಕೆ ಅಡ್ಡ ಮಲ್ಕೊಂಡ್ಬಿಡ್ತಾ ಇದ್ದಾರೆ, ಹೋಗ್ಬಾರದು ಅಂತ ಹೇಳಿ ಕೃಷ್ಣವಾಗಿ ಅಪರೂಪದ ಉಪದೇಶ ಕೊಡ್ತಾ ಬರ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ಇದನ್ನು ವಿಜಯದಾಸರು ತುಂಬಾ ಕಡೆ ಹೇಳ್ತಾರೆ. ಅದರ್ಥ ಆದ್ರೆ ಮೋಕ್ಷ ಬರುತ್ತೆ. ಇಷ್ಟೇ, ನನ್ನನ್ನ ನೀವು ನಿಮ್ ಜೊತೆಗೆ ಇರಬೇಕು ಅಂತ ಬಯಸ್ತಾ ಇದ್ದೀರಲ್ಲ, ಈ ರೂಪ ಹೊರಗಿನ ರೂಪ ಎಂದಾದ್ರೂ ದೂರ ಆಗ್ಬೇಕಾಗಿದ್ದೆ ನಿಮಗೆ, ಇವತ್ತಲ್ಲ ನಾಳೆ ಆದ್ರೂ ನಾನು ವೈಕುಂಠಕ್ಕೆ ಹೋಗ್ಬೇಕಾಗಿದ್ದೆ, ಇದು ಪರ್ಮನೆಂಟ್ ಆಗಿ ನಿಮ್ ಜೊತೆಗಿರುವ ರೂಪ ಅಲ್ಲ ಇದು, ಮತ್ತೇನ್ ಮಾಡ್ಬೇಕು ಕೃಷ್ಣ, ನಾನೇ ನಿಮ್ಮೊಳಗೆ ಕೂತಿದ್ದೇನೆ ಬಿಂಬ ಅಂತ ನಾವು ಹೇಳಿದ್ರೆ ಓನ್ಲಿ ಫಾರ್ ಮೀ ಅಂತ, ನಮ್ ದೇವರ ಪೆಟ್ಟಿಗೆ, ನಮ್ ದೇವರ ಪೆಟ್ಟಿಗೆ ತರ, ನಮಗಾಗಿ ದೇವರು ತಗೊಂಡ ಮೀಸಲಾದ ರೂಪ ಜಸ್ಟ್, ಆತನ ಇನ್ಯಾರು ಪೂಜೆ ಮಾಡಲ್ಲ, ನಾವೇ ಮಾಡಬೇಕು, ನಾವು ಮಾಡಲ್ಲ, ಒಳ ಕೂತೇ ಇದ್ದಾನೆ ಎಂದಾದ್ರೂ ನನ್ನ ಕಡೆ ನೋಡ್ತಾರಾ ಅಂತ, ನಾವು ನೋಡ್ತಾನೆ ಇಲ್ಲ. ಅಂತ ಬಿಂಬ ನಾ ನಿಮ್ಮೊಳಗಿದ್ದೇನೆ, ನನ್ನ ಕಡೆ ದೃಷ್ಟಿ ಮಾಡಿ, ನಿಮ್ಮನ್ನ ಎಂದೂ ಬಿಡಲ್ಲ, ಹಿಂದೆ ಬಿಟ್ಟಿಲ್ಲ, ಅನೇಕ ಕೋಟಿ ಕೋಟಿ ಜನ್ಮಗಳು ಬಂತು ನಿಮ್ಮನ್ನ ಒಳಗೆ ಇದ್ದು ಬಿಟ್ಟಿಲ್ಲ, ಈಗೂ ಬಿಡತಾ ಇಲ್ಲ, ಮುಂದೆ ಬಿಡಲ್ಲ, ಮೋಕ್ಷದಲ್ಲಿ ನೀವು ಅನಂತ ಕಾಲ ಇರ್ತೀರ, ಅಷ್ಟು ಕಾಲ ಎಡಬಿಡದೆ ಇರುವ ರೂಪ ಒಂದೇ, ಅದು ಬಿಂಬ ರೂಪ. ಆ ರೂಪ ಚಿಂತನೆ ಮಾಡಿ, ಅದು ಬರಲಿಕ್ಕೆ, ಆ ರೂಪದ ತಾಕತ್ತು ಪರಿಚಯ ಮಾಡಿಕೊಳ್ಳಿಕ್ಕೆ ಈ ರೂಪದಿಂದ ಇಷ್ಟು ತೋರಿದೆ. ನೀವು ಈ ರೂಪದ ಹೊರಗಿನ ರೂಪದ ತಾಕತ್ತನ್ನ ಒಳಗಿನ ರೂಪದಲ್ಲಿ ಚಿಂತನೆ ಮಾಡಿ, ಅಯ್ಯೋ ಈ ಕೃಷ್ಣನೇ ಒಳಗಿದ್ದಾನೆ ಅಂತ ಚಿಂತನೆ ಮಾಡಿ ಅಂತ ಉಪದೇಶ ಕೊಟ್ಟದ್ದಕ್ಕೆ ಕೃಷ್ಣ ಉಪದೇಶ ಕೊಟ್ಟ. ಅವರೆಲ್ಲರೂ ಒಳಮುಖರಾದರು, ಹೊರಮುಖರಾಗಿದ್ರು, ಹೊರಗಿನ ಕೃಷ್ಣನ ನೋಡ್ತಾ ಇದ್ರು, ಒಳಗಿನ ಕೃಷ್ಣನ ನೋಡ್ಲಿಕ್ಕೆ ಶುರು ಮಾಡಿದ್ರು. ಅಪರೂಪದ ತಪಸ್ವಿಗಳಾದರು, ಎಂಥ ಬಾಯಿಂದ ಮಾತು ಬಂತು ಉದ್ಧವನದ್ದು, ಅಪರೂಪದ ಭಕ್ತ ಬೃಹಸ್ಪತ್ಯಾಚಾರ್ಯರೇ ಸಾಕ್ಷಾತ್ತಾಗಿ ಬಂದದ್ದು ಉದ್ಧವನಾಗಿ. ಕೃಷ್ಣನ ಹತ್ರ ಹೇಳುತ್ತಾರೆ ಅವರ ಶಕ್ತಿ ಎಂಥದ್ದು ಬಂತು, ಒಳಗಿನ ಬಿಂಬನ ಚಿಂತನೆ ಮಾಡುತ್ತಾ ಅಂದರೆ, ಹೇ ಕೃಷ್ಣ ಇನ್ನೊಂದು ಜನ್ಮ ಇದ್ರೆ ಈ ಗೋಪಿಕಾಸ್ತ್ರೀಯರು ನಡೆದಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸೋ ಅಂತ ಹೇಳ್ತಾರೆ. ಅಂಥ ಭಕ್ತಿ ಬಂತು, ಯಾಕೆ ಒಳಮುಖರಾದರು. ಅದು ಕೃಷ್ಣ ಹೇಳಿ ಮಥುರಾ ಪಟ್ಟಣಕ್ಕೆ ಹೊರಡತಾ ಇದ್ದಾನೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಸಾಕಾ ಬೇಕಾ? Thank you.